यद्दितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪಂಚ ತನ್ಮಾತ್ರ ಸಂಧಿಯಲ್ಲಿ ನಾವು ಈ ಒಂದು ಸೂರ್ಯನ ಉಪಾಸನೆ, ಸೂರ್ಯನಲ್ಲಿ ಸೂರ್ಯ ಉಪಾಸನೆ ಅಂತ ನಾವು ಉಪಾಸನೆ ಮಾಡಲ್ಲ, ಸೂರ್ಯನಲ್ಲಿ ದೇವರನ್ನ ಹೇಗೆ ಚಿಂತನೆ ಮಾಡೋದು, ಆ ಚಿಂತನೆ ಮಾಡುವ ಮೂಲಕವಾಗಿ ಹೇಗೆ ನಮಗೆ ನಮ್ಮ ಪಾಪಗಳೂ ಹೋಗುತ್ತೆ, ನಮ್ಮ ಪಾಪದಿಂದ ಬರುವಂತ ರೋಗ ರುಜಿನಗಳು ಹೋಗುತ್ತೆ ಮತ್ತು ಅಜ್ಞಾನ ಹೋಗುತ್ತೆ ಅಂತ ಇಷ್ಟು ಒಂದು ಆರೋಗ್ಯ ಸಂಪದ, ಆರೋಗ್ಯ ಭಾಗ್ಯ ಈ ತರ ಇದನ್ನ ಹೇಳ್ತಾ ಬಂದಿದ್ದಾರೆ. ಇದನ್ನೇ ನಾವು ಮೆಟ್ಟಲೋತ್ಸವ ಅಂತಾನು ನಾವು ಮಾಡೋದು, ಇದೇ ರೀತಿಯಿಂದಲೇ ಇದನ್ನ ಮೆಟ್ಟಲೋತ್ಸವ ಅಂತೂ ಕರಿತೀವಿ. ದಿನಾಗ್ಲೂ ನಾವು ಮಾಡುವಂತ ಮೆಟ್ಟಲೋತ್ಸವ ಆಗತ್ತೆ. ಮೆಟ್ಟಲೋತ್ಸವ ಅಂದ್ರೆ ಏನು? ಮೆಟ್ಟಲೋತ್ಸವ ಅಂದ್ರೆ ಒಂದೊಂದು ಮೆಟ್ಲು ಹತ್ತಬೇಕು, ಕೊನೆಯಲ್ಲಿ ದೇವರನ್ನ ಹೋಗಿ ಸೇರಬೇಕು. ಹೀಗೆ ಇಲ್ಲಿನೂ ಅದೇ ಉಪಾಸನೆ. ಹೇಗೆ ಅಂದ್ರೆ ಆ ಒಂದು ದಿನಾಗ್ಲೂ ನಾವು ಸೂರ್ಯನನ್ನ ನೋಡ್ತೀವಿ. ಸೂರ್ಯನ ನೋಡೋವಾಗ ಫಸ್ಟ್ ನಮ್ಗೆ ಸಾಧನಾ ಶುರು ಮಾಡ್ಲಿಕ್ ಮುಂಚೆ ನಮ್ಗೆ ಆ ಸೂರ್ಯ ಅಂದ್ರ ಏನೋ ಒಂದು ಸೆಲೆಸ್ಟಿಯಲ್ ಬಾಡಿ ಇದೆ, ಒಂದು ಜಡವಾದ ಬಾಡಿ ಒಂದು ಇದೆ ಅಂತ ನಾವು ಚಿಂತನೆ ಆಗಿರತ್ತೆ. ಆಮೇಲೆ ಮೆಲ್ಲ ಮೆಲ್ಲ ನಮ್ಮ ಪಾಪಗಳು ಹೋಗ್ತಾ ನಮ್ಗೆ ಈ ಜ್ಞಾನ ಬರೋವಾಗ ಆ ಸೂರ್ಯ ಜಡ ಒಳಗೆ ಸೂರ್ಯ ಅಂಬೋ ಒಂದು ದೇವತೆ ಇದ್ದಾನೆ. ಅಂದ್ರೆ ಹನ್ನೆರಡನೇ ಮೆಟ್ಟಲಲ್ಲಿ ಬರುವಂತ ಒಂದು ದೇವತಾ ಶಕ್ತಿ ಇದೆ ಅಂತ ಅಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಈ ಒಂದು ಹನ್ನೆರಡನೇ ಮೆಟ್ಟಲಲ್ಲಿ ಬರುವಂತ ಈ ಸೂರ್ಯ ಅಂತ ತಿಳ್ಕೊಂಡು ಅವನನ್ನ ಸೂರ್ಯ ನಮಸ್ಕಾರ ಅವನೊಳಗೆ ಆಮೇಲೆ ಮೆಲ್ಲಗೆ ಅವನೊಳಗೆ ದೇವರಿದ್ದಾನೆ ಇಷ್ಟೇ ನಾವು ತಿಳ್ಕೊಳ್ತೀವಿ. ಆಮೇಲೆ ಸ್ವಲ್ಪ ದಿವಸ ಆಗ್ತಾ ಬರುವಾಗ ನಮಗೆ ಅನ್ಸುತ್ತೆ ಸೂರ್ಯ ಯಾವುದೇ, ಆಮೇಲೆ ಸೂರ್ಯನ ಒಂದು ಕೃತಜ್ಞತೆ ಭಾವದಿಂದ ಈ ಹನ್ನೆರಡನೇ ಮೆಟ್ಟಲಲ್ಲಿ ಇರುವಂತ ಸೂರ್ಯ ಅವನಿಗೆ ದೇವರ ಅವನೊಳಗೆ ಇದ್ದಾನೆ ಇಷ್ಟೇ ತಿಳ್ಕೊಂಡು ಅವನ ಮೂಲಕವಾಗೆ ನಮ್ಗೆ ಎಲ್ಲ ಈ ಒಂದು ರಾತ್ರಿ ಏನೇನು ಕಾಣೋದಿಲ್ಲ. ಬೆಳಿಗ್ಗೆ ಆದಾಗ ಉಷತ್ಕಾಲ ಬಂದಾಗ ಬೆಳಿಗ್ಗೆ ಸೂರ್ಯ ಉದಯಿಸಿದಾಗ ಎಲ್ಲವೂ ಕಾಣುತ್ತೆ. ಸೊ ಎಲ್ಲವೂ ಕಾಣಬೇಕಾದ್ರೆ ಆ ಸೂರ್ಯ ನಮ್ಗೆ ಬೇಕಾಗಿದೆ. ನಮ್ಗೆ ಏನೇನು ಬೇಕೋ ಈ ಒಂದು ನಮ್ಮ ದೇಹ ಆರೋಗ್ಯ ಎಲ್ಲದಕ್ಕೇನು ಈ ಸೂರ್ಯ ಕೊಡ್ತಾನೆ, ಈ ಒಂದು ಚಿಂತನೆ ಬರುತ್ತೆ ಫಸ್ಟ್. ಸೊ ಈ ಹನ್ನೆರಡನೇ ಮೆಟ್ಲಿಂದ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಈ ಹನ್ನೆರಡನೇ ಮೆಟ್ಲು ಆದ ಮೇಲೆ ನಮ್ಗೆ ನೆಕ್ಸ್ಟ್ ಬರೋದು ಹತ್ತನೇ ಮೆಟ್ಲು. ಅಂದ್ರೆ ಸೂರ್ಯ ಇದಾನೆ, ಸೂರ್ಯ ಇದ್ರೆ ಮಾತ್ರ ನಮಗೆ ಕಾಣಿಸೋದಿಲ್ಲ. ನಮ್ಮಲ್ಲಿ ಈ ಕಣ್ಣು ಇರುವಂತ ಈ ದೇಹವು ಸರಿಯಾಗಿ ಕೆಲಸ ಮಾಡಿ ನಮ್ಮಲ್ಲಿ ಇರುವಂತ ಕಣ್ಣು ಚೆನ್ನಾಗಿ ಕಾಣಬೇಕು ಅಂತ ನಮಗೆ ಅದು ಗೊತ್ತಾಗತ್ತೆ. ಸ್ವಲ್ಪ ಯೋಚನೆ ಮಾಡಿದಾಗ ಸೂರ್ಯನೂ ಬೇಕು, ನಮ್ಮ ಕಣ್ಣೂ ಬೇಕು, ನಮ್ಮ ದೇಹ ಕಣ್ಣು ಚಂದಾಗಿರ್ಲಕ್ಕೆ ಈ ದೇಹವೂ ಬೇಕು ಅಂತ ಚಿಂತನೆ ಬಂದಾಗ ಆವಾಗ ಹನ್ನೆರಡನೇ ಮೆಟ್ಲಿಂದ ಇನ್ನೊಂದು ಮೆಟ್ಲು ಹತ್ರ ಹೋಗ್ತೀವಿ, ದೇವರ ಹತ್ರ ಹೋಗ್ತೀವಿ. ಅಂದ್ರೆ ಹತ್ತನೇ ಮೆಟ್ಲು ಇರುವಂತ ಆ ಒಂದು ಸ್ವಯಂಭೂಮನು, ಅವನಿಗೆ ಚಕ್ಷು, ಸೂರ್ಯ ಅಲ್ಲಿ ಇದ್ದಾನೆ ನಮಗೆ ಕಾಣಬೇಕಂತ ನಮ್ಗೆ ಕಣ್ಣು ಚೆಂದಾಗಿ ಇರಬೇಕು, ಈ ದೇಹದಲ್ಲಿ ಕಣ್ಣು ಚೆನ್ನಾಗಿರಬೇಕು ಅಂತ. ಸೊ ಅಲ್ಲಿ ಬಂದಾಗ ಈ ಒಂದು ದೇಹಕ್ಕೆ ಸ್ವಯಂಭೂಮನು, ಕಣ್ಣಿಗೆ ಚಕ್ಷು ಅಂತ ಹೇಳ್ತೀವಿ. ಸೂರ್ಯನೂ ಇದ್ದಾನೆ, ಕಣ್ಣಲ್ಲಿ ಹೊರಗೆನೂ ಸೂರ್ಯ ಇರಬೇಕು, ಇಲ್ಲಿ ನಮ್ಮ ಕಣ್ಣಲ್ಲಿನೂ ಸೂರ್ಯ ಇರಬೇಕು. ಸೂರ್ಯ ಮಾತ್ರ ಇದ್ದ ಸಾಲೋದಿಲ್ಲ, ಅವನ ಜೊತೆಯಲ್ಲಿ ಸ್ವಯಂಭೂಮನು ಅನುಗ್ರಹವೂ ಬೇಕು ಅಂತ ಇನ್ನೊಂದು ಮೆಟ್ಲು ಹತ್ರ ಹೋಗ್ತೀವಿ. ಹನ್ನೆರಡನಿಂದ ಹತ್ತನೇ ಮೆಟ್ಲಕ್ಕೆ ಮೆಟ್ಲೋತ್ಸವ ಮಾಡ್ತೀವಿ. ಈ ಹತ್ತನೇ ಮೆಟ್ಲು ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಸೂರ್ಯ ಇದೆ, ಕಣ್ಣು ಇದೆ, ಎರಡೂ ಇದೆ ನಮ್ಗೆ. ಮತ್ತು ನಮಗೆ ಆ ಒಂದು ಪದಾರ್ಥಗಳು ಕಾಣಿಸ್ಬೇಕಲ್ಲ, ಆ ನಮ್ಗೆ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ನಮ್ಮ ದೇವ್ರ ಮನೆಯಲ್ಲಿ ಇದೆ, ಎಲ್ಲ ಕಾಣಿಸ್ಲಕ್ಕೆ ಆಯಾ ಒಂದು ರೂಪಗಳು ಬೇಕು. ಒಂದು ಒಂದು ಗುಡಿಗೆ ಹೋಗ್ಬೇಕಂದ್ರೆ ಸೂರ್ಯ ಇದಾನೆ, ನಮ್ಗೆ ಕಣ್ಣಿದೆ, ಆ ಗುಡಿ ಆ ಶೇಪ್ ನಮ್ಗೆ ಆ ರೂಪ ಆ ಬಣ್ಣ ಎಲ್ಲಿ ಹೋದ್ರು ಬಣ್ಣ ಅಂತ ಬಂದಾಗ ಅದಕ್ಕೆ ಆಕಾರ ಬಂದ್ಬಿಡತ್ತೆ, ಆಕಾರ ಅಂದ್ರೆ ರೂಪ ಬಂದ್ಬಿಡತ್ತೆ, ಆ ರೂಪ ನಮ್ಗೆ ಕಾಣಬೇಕು. ಸೊ ಇದೂ ಬೇಕು, ಎರಡಿದ್ರೆ ಸಾಲದು, ಇನ್ನೊಂದು ಬೇಕು, ರೂಪವೂ ಬೇಕು ಅಂತ ನಾವು ಚಿಂತನೆ ಮಾಡ್ತೀವಿ. ಆ ರೂಪವನ್ನ ಹೊರಗಿನ ಪ್ರಪಂಚವಾದ ರೂಪವನ್ನ ಕೊಡುವನು ಯಾರು ಅಂತ ಚಿಂತನೆ ಮಾಡಿದಾಗೆ ಆ ರೂಪವನ್ನ ಕೊಡುವನು ಇಂದ್ರ ಅಂತ ಆಗತ್ತೆ. ಅದಕ್ಕೆ ನಾವು ಎಲ್ಲವೂ ಸೇರ್ಕೊಂಡು ಬರೀ ಸೂರ್ಯ ಇದ್ರೆ ಸಾಲದು, ನಮ್ಮ ಕಣ್ಣು ನಮ್ಮ ದೇಹ ಇದ್ರೆ ಸಾಲದು, ಅಲ್ಲಿ ನಮ್ಮ ಕಣ್ಣು ಮುಂದೆ ಆ ಒಂದು ಪದಾರ್ಥಗಳೆಲ್ಲ ಇರಬೇಕು, ಆ ಮನೆ ಗೋಪುರ ತೀರ್ಥಗಳು ಎಲ್ಲವೂ ಕಾಣಬೇಕು, ಅದೆಲ್ಲವೂ ಇರಬೇಕು ಎಂದ್ರೆ ಅದೆಲ್ಲ ನಿರ್ಮಾಣವಾಗಿ ಇರಬೇಕು, ಅದು ಯಾವುದು ಅಂತ ನಮ್ಗೆ ಗೊತ್ತಾಗಬೇಕು. ಅಂದ್ರೆ ಅದಕ್ಕೆ ಮೂರು ಲೋಕವನ್ನು ಸೃಷ್ಟಿ ಮಾಡಿದ್ದ ಅವನು ಇಂದ್ರ ಅಂತ ನಮ್ಗೆ ಅನ್ಸುತ್ತೆ.
ಸೊ ಇಂದ್ರ ಬೇಕು. ಆ ನಿಟ್ಟಿನಲ್ಲಿ ನಾವು ಪೂರ್ವ ದಿಕ್ಕು ದಿಕ್ ನಮಸ್ಕಾರ ಅಂತ ಮಾಡುವಾಗ ಬರೀ ಏನ್ ಮಾಡ್ತೀವಿ, ಪೂರ್ವ ದಿಕ್ಕಲ್ಲಿ ಇಂದ್ರ ಇದ್ದಾನ, ಅವನ ಪಟ್ಟಣ, ಅವನ ಆಯುಧ ಇದೆಲ್ಲ ನಾವು ನೋಡ್ತಾ ಬಂದ್ವಿ. ಇವಾಗ ಅವನ ನೋಡುವಾಗ ಇಂದ್ರ ಬಂದಿದ್ದಾನಂದ್ರೆ ಇದು ಎರಡು ಇರಬೇಕು, ನಮ್ಗೆ ಸೂರ್ಯ ಬೇಕು, ಸ್ವಯಂಭೂಮನು 12ನೇ ಕಕ್ಷ 10ನೇ ಕಕ್ಷ ಎರಡು ಬೇಕು, ಮತ್ತು ಇವಾಗ 8ನೇ ಕಕ್ಷ ಆಯ್ತು, 8ನೇ ಕಕ್ಷದಲ್ಲಿ ಇರುವಂತ ಈ ಇಂದ್ರ ಇರಬೇಕು ಅಂತ ಪೂರ್ವ ದಿಕ್ಕಲ್ಲಿ ಇರುವಂತ ಆ ಸೂರ್ಯನ್ ನೋಡುವಾಗ ಇಂದ್ರನನ್ನ ನೆನಪು ಮಾಡಿಕೊಳ್ತೀವಿ. ಪೂರ್ವ ದಿಕ್ಪತಿ, ದಿಕ್ಕಭಿಮಾನಿ, ದಿಕ್ಪತಿ ಅಂತ ಅವನನ್ನ ನಮಸ್ಕಾರ ಮಾಡ್ತೀವಿ. ಸೊ ಇಂದ್ರ ಇದ್ರ ಇಂದ್ರ ಇಷ್ಟು ಜನ ಇದ್ರೂ ನಮಗೆ ಆ ಒಂದು ಕಾಗ್ನಿಷನ್ ಅಂತ ಹೇಳ್ತಾರಲ್ಲ, ಅಂದ್ರೆ ಇದು ಇಷ್ಟು ಇದ್ದ ಮಾತ್ರಕ್ಕೆ ನಮ್ಗೆ ಎಲ್ಲವೂ ಗೊತ್ತಾಗೋದಿಲ್ಲ. ಒಂದು ಚಿಕ್ಕ ಮಗು ಇರುತ್ತೆ, ಚಿಕ್ಕ ಮಗು ಎಲ್ಲವೂ ಇದೆ ಅಲ್ಲ, ರೂಪ ನೋಡತ್ತದು, ಕಣ್ಣಿದೆ, ಸೂರ್ಯ ಇದೆ, ಎಲ್ಲ ಇದ್ರೂ ಅದಕ್ಕೆ ಏನಂತ ಗೊತ್ತಾಗೋದಿಲ್ಲ. ಅಂದ್ರೆ ಏನಾಗತ್ತ, ಒಳಗಿಂದ ಒಂದು ಮನಸ್ಸಿನ ಒಂದು ಪದರಾದಂತ ಬುದ್ಧಿ, ಕಾಗ್ನಿಟಿವ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ಗ್ರಹಿಸುವಂತ ಒಳಗಿನ ಒಂದು, ಇಷ್ಟು ತನಕ ಹೊರಗೆ ಇದೆ, ಒಳಗಿಂದ ಒಂದು ಶಕ್ತಿ ಬೇಕು, ಕಾಗ್ನಿಟಿವ್ ಸ್ಕಿಲ್ಸ್ ಅಂತ ಹೇಳೋತರ ಆ ಬುದ್ಧಿಯ ಒಂದು ಶಕ್ತಿ ಬೇಕು ಅಂತ ಆಗತ್ತೆ. ಅವಾಗ ಬಂದಾಗ ಅಲ್ಲಿ ಬಂದು ಆ ಒಂದು ಉಮಾದೇವಿ, ಆ ಪಾರ್ವತಿದೇವಿಯ ನೆನಪು ನಮ್ಗೆ ಬರಬೇಕು. ಸೊ ಹೀಗೆ ಪಾರ್ವತಿದೇವಿ ಬಂದಾಗ, ಅವಳು ಬಂದು 7ನೇ ಕಕ್ಷ ಆಗ್ಬಿಡುತ್ತೆ. ಸೊ ಇನ್ನೊಂದು ಮೆಟ್ಲೋತ್ಸವ ಮಾಡಿದೆ, ಮೆಟ್ಲೋತ್ಸವದಲ್ಲಿ ಒಂದೊಂದು ಮೆಟ್ಲಾಗ 12ರಿಂದ ಇವಾಗ 7ನೇ ಮೆಟ್ಲು ಬಂದ ಮೇಲೆ ಪಾರ್ವತಿ ಯಾವತ್ತು ಅರ್ಧನಾರಿ ರುದ್ರನ್ನ ಬಿಟ್ಟವಳು ಎಂದೆಂದೆಂದೆಂದೂ ಇರೋದಿಲ್ಲ. ಅದಕ್ಕೆ ಅದು ವಾಂಗ್ಮನೋಮಯ ಅದೆಲ್ಲ ನೋಡೋವಾಗ ಪಾರ್ವತಿ ಸಹಿತನಾದ ಉಮಾಮಹೇಶ್ವರ ಅಂತಾನೆ ಬರುತ್ತೆ. ಸೊ ಅವನು ಇದ್ದು ಅನುಭವ ಮಾಡ್ತೀನಿ, ನನ್ನ ಬುದ್ಧಿಯಿಂದ ಇದನ್ನ ಗ್ರಹಣ ಮಾಡಿದ್ದೀನಿ, ಈ ಸೂರ್ಯನನ್ನ, ಈ ಪದಾರ್ಥವನ್ನ, ಈ ಹೊರಗಿನ ಪ್ರಪಂಚವನ್ನ ನಾನು ಗ್ರಹಣ ಮಾಡಿದ್ದೇನೆ. ಗ್ರಹಣ ಮಾಡಿದ್ದವನು ಯಾರು, ನಾನು ಮಾಡಿದ್ದೀನಿ ಅಂಬೋ ಒಂದು ನಾಲೆಡ್ಜ್ ಬೇಕು. ಸೊ ಒಟ್ಟಿಗೆ ಅದು ಹೋಗೋದು ನಮಗೆ, ಯಾವಾಗ ಜ್ಞಾನ ಬಂದಾಗಲು ನನಗೆ ಬಂದಿದೆ ಅಂಬೋದು ಇದ್ದೇ ಇದೆ. ಸೊ ಅಹಂ ನಾನು ಅಂಬೋದು ಬರುತ್ತೆ, ಒಳ್ಳೆ ನಾನು ಅದು. ಸೊ ಅದು ಬಂದಾಗ ನಮ್ಗೆ ರುದ್ರರ ನೆನಪು ಅಲ್ಲಿ ಬರುತ್ತೆ. ರುದ್ರರ ನೆನಪು ಬಂದಾಗ ಇನ್ನೊಂದು ಮೆಟ್ಲು ಆಯ್ತ, 5ನೇ ಮೆಟ್ಲಕ್ಕೆ ಹೋಗಿದ್ದೀವಿ ಇವಾಗ. 5ನೇ ಮೆಟ್ಲು ಬಂದ ಮೇಲೆ ಆವಾಗ ನೆನಪು ಬರುತ್ತೆ, ಇಷ್ಟು ಇದ್ರೆ ಸಾಧು, ಈ ದೇಹದಲ್ಲಿ ಪ್ರಾಣ ಫಸ್ಟ್ ಇರಬೇಕಲ್ಲ, ಪ್ರಾಣ ಇದ್ರೇನೆ ಎಲ್ಲವೂ ಆಗತ್ತೆ ಅಂತ ಚಿಂತನೆ ಬಂದಾಗ 3, 4ನೇ ಕಕ್ಷ ಈ ಕಕ್ಷಗಳು ನೆನಪು ಬರುತ್ತೆ. ಅಂದ್ರೆ ಇನ್ನೊಂದು ಮೆಟ್ಲು 12ನಿಂದ 1, 1, 1 ಬಂದು 12ನಿಂದ 10, 10ನಿಂದ 8 ಆಯ್ತು, 8ನಿಂದ ನಮ್ಗೆ ಒಂದು 7 ಆಯ್ತು, 7ನಿಂದ 5ನೇ ಮೆಟ್ಟಿಗೆ ಹೋಗಿದ್ವಿ, 5ನಿಂದ 4 ಮತ್ತು 3ನೇ ಮೆಟ್ಲು ಆಯ್ತು. ಮೂರನೇ ಇನ್ನೂ ದೇವರ ಹತ್ರ ಬಂದ್ಬಿಟ್ಟು ಈ ಮೆಟ್ಲೋತ್ಸವದಲ್ಲಿ. ಇದು ಬಂದ ಮೇಲೆ ಈ ಪ್ರಾಣ ಬರಬೇಕಂದ್ರೆ ಎಲ್ಲವೂ ಇರ್ಲಕ್ಕೆ ಒಂದು ಅವಕಾಶ ಕೊಡುವಂತ ಒಂದು ಯಾವತ್ತು ನಿತ್ಯವಾಗಿರುವಂತ ಈ ಒಂದು ಅವ್ಯಾಕೃತ ಆಕಾಶ ಬೇಕು ಅಂತ ಚಿಂತನೆ ಬಂದಾಗ ನಾವು 2ನೇ ರಮಾದೇವಿ, ಅದಕ್ಕೆ ಯಾವತ್ತೂ ಇರುವಂತದ್ದು. ಸೊ ರಮಾದೇವಿ ನೆನಪು ಬರುತ್ತೆ, ರಮಾದೇವಿ ಒಳಗೆ ಅಂತರ್ ಆಕಾಶದ ಒಳಗೆ, ರಮಾದೇವಿ ಎಂಬ ಆಕಾಶದ ಒಳಗೆ ಅವನು ಭಗವಂತ ಇದ್ದಾನೆ, ಅವನೇ ಎಲ್ಲವೂ ಮಾಡ್ತಾನೆ. ಅಂದ್ರೆ ಮೊದಲನೇ ಮೆಟ್ಲು ಅಂದ್ರೆ ದೇವರು ತಿರುಪತಿ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಅಲ್ಲಿ ದೇವರ ಮುಂದೆ ನಿಂತಾಗ ಎಲ್ಲವೂ ಮೆಟ್ಲು ಹತ್ತದಂತ ಆಗತ್ತೆ. ಸೊ ಹೀಗೆ ಇದನ್ನೇ ಇಲ್ಲಿ ಉಪಾಸನೆ, ಇಲ್ಲಿ ಉಪಾಸನೆ ಇದು ಗೃಣೀ ಸೂರ್ಯ ಆದಿತ್ಯ ಅಂತ ಬಂದಾಗ ಈ ತರ ಒಂದು ಚಿಂತನೆ. ಇಲ್ಲಿ ಸೂರ್ಯ ಅಂತ ಹೇಳಿದ್ರೆ ಇಷ್ಟೂ ಮೆಟ್ಲೋತ್ಸವ ಮಾಡಿ ಕೊನೆಯಲ್ಲಿ ಆ ಒಂದು ಗೃಣೀ ಸೂರ್ಯ ಆದಿತ್ಯ, ಆ ಒಂದು ಭಗವಂತನನ್ನ ನೆನಪು ಮಾಡ್ಕೋಬೇಕು ಅಂತ ಇಲ್ಲಿ ಪದ್ಯಗಳಲ್ಲಿ ನೋಡಿದೀವಿ. ಸೊ ಇದನ್ನ ನೆಕ್ಸ್ಟ್ ಪದ್ಯದಲ್ಲಿ ಇದನ್ನೇ ಏನ್ ಹೇಳ್ತಾರಂದ್ರೆ, ನೆಕ್ಸ್ಟ್ ಪದ್ಯದಲ್ಲಿ ಬರುವಾಗ ಇಲ್ಲಿ ಸ್ಪೆಸಿಫಿಕ್ ಉಪಾಸನೆ ಇದಾಗತ್ತ. ಈ ಪದ್ಯ ಹೇಗಿದೆ ಅಂದ್ರೆ, ಸುರುಚಿ ಶಾರ್ವರಿಕರನಿಸಿ ಸಂಕರುಷಣ ಪ್ರದ್ಯುಮ್ನ ಶಶಿಬಾಸ್ ಕರರೊಳಗೆ 60 ಅಧಿಕ 300 ಪದಲಿ ಕರಸಿ ಕಂಬನು ಅಹಸಂವತ್ ಸರನೆನಿ ಪಶು ವಿಶಿಷ್ಟ ನಾಮದ ಲರಿತವರಿಗಾರೋಗ್ಯ ಭಾಗ್ಯವ ನೀವನಂದಮಯ ಅಂತ ಹೇಳ್ತಾರೆ ಈ ಪದ್ಯದಲ್ಲಿ. ಇಷ್ಟು ತನಕ ಸೂರ್ಯ ಮಾತ್ರ ಹೇಳ್ತಾ ಬಂದ್ರು, ಇಲ್ಲಿ ಸೂರ್ಯನ ಜೊತೆಯಲ್ಲಿ ಚಂದ್ರನಲ್ಲಿ ಇರುವಂತ ರೂಪವನ್ನು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಸಾಧನೆ ಆಗಬೇಕಂದ್ರೆ ಸೂರ್ಯ ಚಂದ್ರ ಮನಸ್ಸಿಗೆ ನಿಯಾಮಕನಾಗಿದ್ದಾನೆ, ಚಂದ್ರನೂ ಬೇಕು. ಆರೋಗ್ಯ ಸಂಪದ, ಆರೋಗ್ಯ ಭಾಗ್ಯ ಬೇಕಂದ್ರೆ ಚಂದ್ರನ ಅನುಗ್ರಹ ಎಲ್ಲ ರೀತಿಯಿಂದ ಬೇಕಾಗಿರುತ್ತೆ. ಮತ್ತು ಇದು ಕಾಲನಾಮಕ, ಅಂದ್ರೆ ಒಂದೊಂದು ದಿವಸವೂ ಹೋಗ್ಬೇಕು, ಒಂದೊಂದು ದಿವಸದಲ್ಲಿನು ನಮ್ಗೆ ಸಾಧನೆ ಆಗಬೇಕಂದ್ರೆ ಸೂರ್ಯನಲ್ಲಿ ಇರುವಂತ ಭಗವಂತ, ಚಂದ್ರನಲ್ಲಿ ಇರುವಂತ ಭಗವಂತ, ಅಲ್ಲಿ ಆ ರೂಪಗಳ ವಿಶೇಷ ನಮ್ಗೆ ಬೇಕು ಅಂತ ಒಂದು. ಇನ್ನೊಂದು ಇಲ್ಲಿ ವಿಶೇಷವಾಗಿ ನಾಲ್ಕು ಶಬ್ದಗಳು, ನಾಲ್ಕು ವಿಷಯ ಇದು ಕೊನೆಯಲ್ಲಿ ನೋಡಿದ್ರೆ ನಾಮಗಳ ಅರಿತವರಿಗೆ ಅರವು, ನಾಮವನ್ನ ಉಚ್ಚಾರಣೆ ಮಾಡಿದ್ದವರು ಅಂತ ಹೇಳ, ಇದನ್ನ ಯಾರು ತಿಳ್ಕೊಂಡಿದ್ದಾರೋ ಅರಿತವರಿಗೆ ಆರೋಗ್ಯ ಅಂಬೋ ಭಾಗ್ಯವನ್ನ ಕೊಡ್ತಾನ ಭಗವಂತ. ಆನಂದಮಯ ಆನಂದ ಪೂರ್ಣಾದವನು ಅವನು ಈ ಭಾಗ್ಯವನ್ನ ಕೊಡ್ತಾರಂತ. ಏನಿಲ್ಲಿ ತಿಳ್ಕೊಳ್ಳೋದಕ್ಕೆ ಇದ ಅಂದ್ರೆ ಮುಖ್ಯವಾಗಿ ನಾಲ್ಕು, ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತ ನಾಲ್ಕನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸುರುಚಿ, ಶಾರ್ವರೀಕ ಮತ್ತು ಅಹ ಸಂವತ್ಸರ, ನಾಲ್ಕು ವಿಶೇಷವಾದ ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದ. ನಾವು ಕೇಳಿರ್ತೀವಿ ವಿಷ್ಣು ಸಹಸ್ರನಾಮ ಹೇಳುವಾಗ ಬರೀ ಹೆಸರುಗಳು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಅಲ್ಲಿ ಇಲ್ಲಿ ಈ ರೆಲವೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ. ಏನು ರೆಲವೆನ್ಸ್ ಇಲ್ಲಿ ಅಂದ್ರೆ ಇದು ನಮ್ಮ ನಮ್ಮ ರೂಪಗಳು, ವಿಷ್ಣು ಸಹಸ್ರನಾಮದ ರೂಪಗಳು ನಮ್ಮ ನಮ್ಮ ದೇಹದಲ್ಲಿ ಇರುವಂತ ಅದೊಂದು ಕ್ಲಸ್ಟರ್. ಹೇಗೆ ನಾವು ದಶಾವತಾರ ಹತ್ತು ಹೀಗೆ ಹೇಳ್ತೀವೋ, ವಿಷ್ಣು ಸಹಸ್ರನಾಮ ಅಂಬುದು ಯುನೀಕ್ ಸೆಟ್ ಆಫ್ 1000 ನೇಮ್ಸ್. ಅದು ಆ 1000 ಎಲ್ಲೋ ಇರುವಂತ ರೂಪಗಳಲ್ಲ, ನಮ್ಮ ದೇಹದಲ್ಲಿ ನಮ್ಮ ನಾಡಿಗಳಲ್ಲಿ ಇರುವಂತ ಈ ರೂಪಗಳು. ಸೊ ಈ ರೂಪಗಳನ್ನ ಇಲ್ಲಿ ವಿಶೇಷವಾಗಿ ಯಾಕೆ ಹೇಳ್ತಾರೆ, ನಾಲ್ಕನ್ನ ವಿಸ್ತಾರವಾಗಿ ಇಲ್ಲಿ ಹೇಳಿಕೊಡ್ತಾರೆ. ಈ ನಾಲ್ಕನ್ನ ನಾವು ತಿಳ್ಕೊಳ್ಳುವ ಮೂಲಕವಾಗಿ ಏನು ನಮ್ಗೆ ಆರೋಗ್ಯ ಬೇಕು, ಆರೋಗ್ಯ ದೇಹದ ಆರೋಗ್ಯ ಅಫ್ಕೋರ್ಸ್ ಬೇಕು. ದೇಹದ ಆರೋಗ್ಯಕ್ಕಿಂತ ನಮ್ಗೆ ಸಾಧನೆಯಲ್ಲಿ ಆರೋಗ್ಯ ಬೇಕು, ದೇವರ ನೆನಪು ಬರ್ತಾ ಇರಬೇಕು. ಸೊ ಹೀಗೆ ಹೀಗೆ ನಮ್ಮ ದೇವರ ನೆನಪು ಬರ್ತಾ ಇದ್ರೆ ನಮ್ಮಲ್ಲಿ ದೇವರ ಸನ್ನಿಧಾನ ನಮ್ಮಲ್ಲಿ ಜಾಸ್ತಿ ಆಗತ್ತೆ. ದೇವರ ನೆನಪು ಬಂದಾಗೆಲ್ಲ ಆ ಕತ್ತಲೆ ಹೋಗ್ತಾ ಇರುತ್ತೆ, ಬೆಳಕಿನ್ನೂ ಬರ್ತಾ ಇರುತ್ತೆ. ಬೆಳಕಿರೋ ಜಾಗೆಯಲ್ಲಿ ಜ್ಞಾನ ಇರೋ ಜಾಗೆಯಲ್ಲಿ ಆ ಒಂದು ಅಮೃತತ್ವ ಎಲ್ಲವೂ ಇರುತ್ತೆ. ಸೊ ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ಹೆಸರು ಅಂದ್ರೆ ಇಲ್ಲಿ ನೋಡಿ, ಸುರುಚಿ ಶರ್ವರೀಕಾಂತ, ಸುರುಚಿ ಶರ್ವರೀಕರೆನಿಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿ ಭಾಸ್ಕರ್ ಒಳಗೆ, ಅಂದ್ರೆ ಇಷ್ಟು ತನಕ ಬಂದ ಸೂರ್ಯನಲ್ಲಿ ಇರುವಂತ ಈ ಹೆಸರು. ಸೂರ್ಯನಲ್ಲಿ ಭಗವಂತ, ನಾವು ಗೃಣಿ ಸೂರ್ಯ ಆದಿತ್ಯ ಅಂತ ನೋಡಿದ್ದೀವಿ. ಆ ಗೃಣಿ ಅಂತ ನಾವು ನೋಡಿದಾಗ ಗೃಣಿ ಕೃಪಾಳು ಅಂತ ನೋಡಿದ್ದೀವಿ. ಕೃಪಾಳು ಹೇಗೆ ಅಂದ್ರೆ ಗೃಣಿ ಎಂಬೋ ಶಬ್ದಕ್ಕೆ ಇನ್ನೊಂದು ಮೀನಿಂಗ್, ಒನ್ ಆಫ್ ದ ಮೀನಿಂಗ್ಸ್ ಇಸ್ ಕಿರಣಗಳು ಅಂತನೂ ಅರ್ಥ ಇದೆ. ಸೊ ಈ ಕಿರಣಗಳ ಮೂಲಕವಾಗಿ ನಮ್ಗೆ ಈ ಪ್ರಪಂಚವನ್ನ ಬೆಳಕುತ್ತಾನೆ, ನಮ್ಮ ಒಳಗೇನೋ ಅವನು ಬೆಳಕನ್ನ ಹಾಕ್ತಾನ ಅಂತ ನೋಡಿದ್ದೀವಿ. ಇಲ್ಲಿ ಇರುವಂತ ವಿಶೇಷ ನಾಮ, ಇಲ್ಲಿ ನಾಡಿಗಳಿಗೆ ಸಂಬಂಧಪಟ್ಟ ನಮ್ಮ ದೇಹದಲ್ಲಿ ಇರುವಂತ ವಿಶೇಷವಾಗಿರುವಂತ ರೂಪ ಸುರುಚಿ ಅಂತ ಹೇಳ್ತಾ ಇದ್ದಾರೆ. ಸುರುಚಿ ಎಂಬ ಹೆಸರನಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸುರುಚಿ ಅಂದ್ರೆ ಏನು, ಈ ಒಂದು ಇದು ಅರಿತವರಿಗೆ ಆರೋಗ್ಯ ಭಾಗ್ಯವನ್ನು ಇವ ಅಂತ ಹೇಳ್ತಾರೆ. ಏನು ಅರಿಯಬೇಕು ಇಲ್ಲಿ, ನಂಬರ್ಸ್ ಅಂತ ಬಂದಾಯ್ತು, ನಂಬರ್ಸ್ ಎಷ್ಟು ರೂಪದಿಂದ ದೇವರು ಇದ್ದಾನೆ ಅದು ಹೇಳಾಯ್ತು, ಅವನು ಕೃಪಾಳು ಅಂತ ಹೇಳಾಯ್ತು. ಇಲ್ಲಿ ಏನು ಸುರುಚಿ ಅಂತ ಏನ್ ಅರ್ಥ ಇದಕ್ಕೆ ಅಂತ ಹೇಳುವಾಗ, ಸುರುಚಿ ಎಂಬ ಶಬ್ದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ. ಸು ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ತುಂಬಾ ಪ್ರಕಾಶವಾಗಿ ಇರುವಂತ, ತುಂಬಾ ಬ್ರೈಟ್ನೆಸ್, ತುಂಬಾ ಹೊಳಪು ಇರತ್ತಂತ. ಸೊ ಅದಕ್ಕೆ ಸು ಅಂತಾರೆ. ಆ ಒಂದು ಸು ರುಚಿ ಅಂದ್ರೆ ಆ ಕಾಂತಿ, ಆ ಒಂದು ಬ್ರೈಟ್ ಲೈಟ್, ಬೇಸಿಕಲಿ ಸುರುಚಿ ಅಂದ್ರೆ ಬ್ರೈಟ್ ಲೈಟ್ ಎಂಬುದು ಒಂದು ಸ್ಥೂಲವಾದ ಒಂದು ಅರ್ಥ ಬರುತ್ತೆ. ಸೊ ಇದು ಇನ್ನೂ ಅರ್ಥ ಏನ್ ಹೇಳ್ತಾರೆ ಅಂದ್ರೆ ಸುರುಚಿ ಎಂಬ ಹೆಸರಿನ ವಿಶೇಷ ಬಂದು ಶೋಭನವಾದ ಕಾಂತಿ, ಅವನ ಕಾಂತಿ, ಆ ಒಂದು ಬೆಳಕಿದೆಲ್ಲ, ಬೆಳಕು ಅಂದ್ರೆ ಲೈಟ್, ಆ ಸುರುಚಿಯಿಂದ ಹೊರಗೆ ನಮ್ಗೆ ತೋರಿಸ್ತಾ ಇದೆಲ್ಲ ಆ ತರ ಕಣ್ಣು ಕುಕ್ಕುವಂತೆ ಬೆಳಕ ಅಂದ್ರೆ ಇಲ್ಲ, ಇದು ಭಗವಂತನ ರೂಪ, ಇದು ಶೋಭನವಾದ ರೂಪ, ಶೋಭನವಾದ ಕಾಂತಿ ಅಂತಾರೆ. ಆಮೇಲೆ ಶೋಭನವಾದ ಕಾಂತಿ ಮಾತ್ರ ಅಲ್ಲ, ಆ ಒಂದು ಅದು ಏನ್ ಮಾಡತ್ತಂದ್ರೆ ಅದು ಅದು ಆ ಶೋಭನವಾದ ಕಾಂತಿಯುಕ್ತನಾದ ಭಗವಂತ ಯಾರ ಒಳಗೆ ಇರ್ತಾರೋ ಅವ್ರಿಗೇನೋ ಕಾಂತಿ ಬರತ್ತ ಅಂತ ಹೇಳ್ತಾರೆ. ಇದು ಹೇಳುವಾಗ ಒಂದು ಉದಾಹರಣೆ ಕೊಡ್ತಾರೆ, ಹೇಗೆ ಅಂದ್ರೆ ಈ ಒಂದು ದೇವಕಿಯಲ್ಲಿ ಭಗವಂತ ಬಂದ ಅಂತ, ಅದು ದೇವರು ಒಂದು ವಿಶೇಷ ರೂಪದಿಂದ ಅವ್ರ ಗರ್ಭದಲ್ಲಿ ಅವನು ಇದ್ದಾಗ ಆ ಯಶೋದಾ ದೇವಿಯಲ್ಲಿ ಅಷ್ಟೊಂದು ಕಾಂತಿ ಇತ್ತಂತೆ ಅಂತ ಹೇಳ್ತಾರೆ. ಅಂದ್ರೆ ಅವಳು ದೇಹದ ಕಾಂತಿ ಮಾತ್ರ ಇಲ್ಲ, ಅವಳು ಆ ಒಂದು ಅಪರೋಕ್ಷ ಜ್ಞಾನಿಯಾಗಿ ಇದ್ದಾಳೆ, ಆದ ಕಾರಣದಿಂದ ಅವರಲ್ಲಿ ಒಂದು ಕಾಂತಿ ವಿಶೇಷ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಏನಿದು ಕಾಂತಿ ಅಂದ್ರೆ ಆ ಒಂದು ಕಾಂತಿ ಎಂಬುದು ಭಗವಂತನದೇ ಆದ ಒಂದು ಇಚ್ಛಾ ರೂಪ ಅಂತ ಹೇಳ್ತಾರೆ. ಇಚ್ಛಾರೂಪ ಅಂದ್ರೆ ಏನು ಅಂದ್ರೆ ಹೇಳಿದ್ರೆ ಹೇಳ್ತಾರೆ, ಇಚ್ಛಾ ಇವನು ಯಾಕೆ ಏನ್ ಇಚ್ಛಾ ಮಾಡ್ತಾನಂದ್ರೆ ತನ್ನ ಜ್ಞಾನವನ್ನ ಆ ಒಂದು ಜೀವಿಗಳಿಗೆ ಆ ಒಂದು ಯೋಗ್ಯರಿಗೆ ಅವನು ಕೊಡ್ತಾನಂತ. ಅಂದ್ರೆ ನಮ್ಗೆ ಇವಾಗ ನೋಡಿ, ಇವಾಗ ದೇವ್ರ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಇಚ್ಛೆ ಇವಾಗ ಬಂದಿದೆ ಅಂದ್ರೆ ಅದು ಅವನೇ ಕೊಡ್ತಾನೆ. ಈ ಸುರುಚಿ ಎಂಬ ರೂಪದಿಂದ ಕೊಡ್ತಾನೆ. ಯಾವಾಗ ಕೊಟ್ಟಿದ್ದಾನೆ ನೋಡಿ, ಹಗಲು ಅಂಬೋದನ್ನು, ಜಾಗೃತಾವಸ್ಥಾ ಅಂಬೋದನ್ನು, ಜ್ಞಾನ ಗಳಿಸುವಂತ ಕಾಲ ಅಂದ್ರೂ ಎಲ್ಲವೂ ಒಂದೇ ಪರ್ಯಾಯ ಶಬ್ದಗಳಾಗ್ಬಿಡುತ್ತೆ. ಪರ್ಯಾಯ ಅಂದ್ರೆ ಸಿನನಿಮ್ಸ್ ತರ ಆಗ್ಬಿಡತ್ತೆ. ಸೊ ನಮಗೆ ಈ ಒಂದು ಡೇ ಟೈಮ್ ಅಂದ್ರೆ ಆ ಒಂದು ಜಾಗೃತ ಸ್ಥಿತಿಯಲ್ಲೇ ನಮ್ಗೆ ಜ್ಞಾನ ಬರಬೇಕು. ನಿದ್ದೆ ಮಾಡುವಾಗ ಜ್ಞಾನ ಬರಲ್ಲ, ಜಾಗೃತ ಅವಸ್ಥೆಯಲ್ಲಿ ಆ ಬೆಳಕನ್ನ ಹೊರಗೆ ಬೆಳಕು ಮಾತ್ರ ಇಲ್ಲ, ಒಳಗೇನೋ ಈ ಬೆಳಕನ್ನ ಹಾಕ್ತಾನೆ. ಒಳಗೆ ಎಂತ ಬೆಳಕನ್ನ ಹಾಕ್ತಾರೆ ಅಂದ್ರೆ ಆ ಒಂದು ಇಚ್ಛೆಯನ್ನ ನಮಗೆ ಕೊಡ್ತಾನೆ. ಯಾವ್ದು ಇಚ್ಛೆ ಅಂದ್ರೆ ಭಗವಂತ ತನ್ನ ಬಗ್ಗೆಯ ಇಚ್ಛೆಯನ್ನು ಅವನು ಕೊಡ್ತಾ ಇದ್ದಾನೆ. ಸೊ ಆ ಕಾರಣದಿಂದ ಇವನಿಗೆ ಸುರುಚಿ ಅಂಬೋ ಹೆಸರಿಂದ ವಿಶೇಷವಾಗಿ ಇವನನ್ನ ಕರೀತಾರ ಅಂತ ಹೇಳ್ತಾರೆ. ಸೊ ಹೀಗೆ ಭಗವಂತ ಆ ಸೂರ್ಯನಲ್ಲಿ ಇದ್ದಾನೆ, ಅದೇ ಭಗವಂತ ನಮ್ಮೊಳಗೇನು ಇದ್ದಾನೆ ಅಂದ್ರೆ ಆ ಕಿರಣಗಳ ಮೂಲಕವಾಗ ಆ ಕಿರಣಗಳೆಲ್ಲ ಒಂದೊಂದು ಕೈ ತರ ಭಗವಂತನ ಅಷ್ಟು ಕೈಯಿಂದ ಬಂದು ನಮ್ಮನ್ನ ಅಪ್ಪಿಕೊಳ್ತಾನಂತ ಒಳಗೆ. ಹಾಗೆ ಅವನು ಅಪ್ಪಿಕೊಂಡು ನಮಗೆ ಯಾಕೆ ಇಷ್ಟು ಮಾಡ್ತಾ ಇದ್ದಾನಂದ್ರೆ ನಮಗೆ ಆ ಒಂದು ಜ್ಞಾನ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಡೇ ಟೈಮ್ಲಿ ಭಗವಂತನ ಬಗ್ಗೆ ಕೇಳೋದು ಮಾಡೋದು ಮಾಡ್ಲಕ್ಕೆ ಅವನು ಒಂದು ಅನುಗ್ರಹ ಮಾಡ್ತಾನಂತ ಈ ಸುರುಚಿ ಎಂಬ ರೂಪವನ್ನ ಚಿಂತನೆ ಮಾಡಿದ್ದಾಗ ಇದು ಸ್ಪೆಸಿಫಿಕ್ ಆಗಿ ನಮ್ಗೆ ಏನಾಗತ್ತಂದ್ರೆ ಇದು ನಮ್ಮ ಒಳಗೆ ಇರುವಂತ ನಾಡಿಗಳಲ್ಲಿ ಇರುವಂತ ರೂಪ. ಹೀಗೆ ನಾವು ಕನೆಕ್ಟ್ ಮಾಡಿ ಈ ಸುರುಚಿ ಅಂತ ನಾವು ಚಿಂತನೆ ಮಾಡಿದಾಗ ನಮಗೆ ನಾವು ಸಜ್ಜೀವಿಗಳು, ನಾವು ಒಳ್ಳೆ ಜೀವಿಗಳು, ನಮ್ಗೆ ಪಾಪ ಅಡ್ಡ ಕೂತಿದೆ ಆ ಒಂದು ನಾಡಿಯಲ್ಲಿ ಏನೋ ಒಂದು ಪಾಪ ಮೂಲಕವಾದ ಬ್ಲಾಕ್ ಆಗ್ತಾ ಇದೆ. ಆ ಬ್ಲಾಕ್ ಕತ್ತಲೆ ಎಂಬೋ ಆ ಬ್ಲಾಕ್ ಅನ್ನ ದೇವ ಕತ್ತಲೆ ಅಜ್ಞಾನ ಪಾಪ ಅಂಬೋದನ್ನ ಸುರುಚಿ ಅಂತ ನಾವು ಹೇಳಿದಾಗ ಅದು ತೆಗೆದು ಬಿಡತ್ತದು. ಸೊ ಹೀಗೆ ಸುರುಚಿ ಎಂಬ ಒಂದು ಹೆಸರು ಹೇಳಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಬಂದು ಸುರುಚಿ, ಆಮೇಲೆ ನೆಕ್ಸ್ಟ್ ಒಂದು ಶಾರ್ವರಿಕ. ಸುರುಚಿ ಮತ್ತು ಶರ್ವರಿಕ, ಇದಕ್ಕೆ ಬಂದು ಶಾರ್ವರಿಕ ಅಂತ ಹಾಕಿದ್ದ, ಬಟ್ ಆಕ್ಚುಲಿ ಇದು ಶರ್ವರಿ ಎಂಬುದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಹೆಸರು. ಶರ್ವರಿ ಅಂತ ಇರಬೇಕು ಅದು, ಇದು ಚಂದ, ಇದಕ್ಕೆ ಮಾತ್ರೆಗಾಗ ಶರ್ವರೀಕರಣಿಸಿ ಅಂತ ಹಾಕಿದ್ದಾರೆ. ಸೊ ಈ ಶರ್ವರಿ ಎಂಬ ರೂಪವನ್ನ ನೆಕ್ಸ್ಟ್ ಹೇಳ್ತಾರೆ. ಇದು ಎಲ್ಲಿ ಇದೆ ಶರ್ವರಿ? ಇವಾಗ ನೆಕ್ಸ್ಟ್ ಥಾಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಲ್ಲ, ಇದು ಬಂದು ಚಂದ್ರನಲ್ಲಿ ಇರುವಂತಹ ಭಗವಂತನನ್ನ ರೂಪ ಅಂತ ಹೇಳ್ತಾರೆ. ಚಂದ್ರನಲ್ಲಿ ಇರುವಂತಹ ರೂಪ ಬಂದು ಶರ್ವರಿ ಅಂತ. ಈ ಶರ್ವರಿ ಎಂಬ ಹೆಸರನ್ನು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಈ ಶರ್ವರಿ ಎಂಬುದಕ್ಕೆ ರಾತ್ರಿ, ಶರ್ವರಿ ಅಂದ್ರೆ ರಾತ್ರಿ ಅಂತ ಒಂದರ್ಥ. ಮತ್ತು ರಾತ್ರಿ ಎಂಬುದು ಭಗವಂತ ಹೇಗೆ ಡೇ ಟೈಮ್ ಎಂಬುದು ಭಗವಂತನ ಅಧೀನವಾಗಿದೆಯೋ ಹಾಗೇನೆ ರಾತ್ರಿ ಕಾಲವೂ ಭಗವಂತನ ಅಧೀನವಾಗಿ ಇದೆ ಅಂತ ತಿಳ್ಕೊಬೇಕು. ಇದು ಯಾಕೆ ಇದು ತಿಳ್ಕೊಬೇಕು ಹೀಗೆ ಅಂದ್ರೆ, ಕೆಲವರಿಗೆ ಹಗಲು ಪೀರಿಯಡ್ ಇಸ್ ದೇವತ, ರಾತ್ರಿ ಪೀರಿಯಡ್ ದೈತ್ಯ ಅಂತ ನಾವು ಹೇಳಿದ್ದ ಕಾರಣದಿಂದ ರಾತ್ರಿಯಲ್ಲಿ ಅವ್ರ ಕಾರ್ಬಾರ ಜಾಸ್ತಿ ಇರ್ತದೆ. ದೇವರು ಇವಾಗ ದೇವ್ರಿಗೇನು ಅಷ್ಟು ಶಕ್ತಿ ಇಲ್ಲವೋ ಏನೋ ಅಂತ ಕೆಲವರಿಗೆ ಸಂಶಯ ಬರ್ಬೋದು. ಅದಕ್ಕೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ರಾತ್ರಿ ಎಂಬುದು ಇವನ ಅಧೀನವಾಗಿರುತ್ತೆ, ಈ ಭಗವಂತನ ಅಧೀನವಾಗಿರುತ್ತೆ, ಇದು ರಾತ್ರಿಯ ನಿಯಾಮಕ ಅವನು ಅಂತ ಹೇಳ್ತಾರೆ. ಮತ್ತು ರಾತ್ರಿ ಅಂದ್ರೆ ಏನು, ಬರೀ ಒಂದು ಕತ್ತಲೆ ಅಷ್ಟೇನಾ ಅಂತ ಹೇಳಿದ್ರೆ, ನಮ್ಮ ಸಿದ್ಧಾಂತದಲ್ಲಿ ಅಜ್ಞಾನ ಅಂಬೋದನ್ನ ಇಟ್ ಈಸ್ ನಾಟ್ ಆಬ್ಸೆನ್ಸ್ ಆಫ್ ಜ್ಞಾನ ಇದೆ, ಒಬ್ಬನಲ್ಲಿ ಜ್ಞಾನ ಇದೆ ಅಂತ ಅನ್ಕೊಳ್ಳಿ. ಆ ಜ್ಞಾನ ಅವನಲ್ಲಿ ಇಲ್ಲ ಅಂದ್ರೆ ಅದು ಅಜ್ಞಾನ, ಹಾಗರ್ಥ ಇಲ್ಲ. ಅಜ್ಞಾನ ಅಂಬೋದು ಒಂದು ಕತ್ತಲೆ ಅಂಬೋದು ಅದು ಒಂದು ಭಾವ ಪದಾರ್ಥ, ಅದು ಒಂದು ಇರುವಂತದ್ದು. ಬೆಳಕು ಇಲ್ಲ, ಇಟ್ಸ್ ನಾಟ್ ನೆಗೆಟಿವ್ ಆಫ್ ಬ್ರೈಟ್ನೆಸ್, ಇಟ್ ಈಸ್ ಪಾಸಿಟಿವ್ ಆಫ್ ಹ್ಯಾವಿಂಗ್ ಡಾರ್ಕ್ನೆಸ್. ಅಜ್ಞಾನ ಅಂಬುದು ಒಂದು ಭಾವ ಪದಾರ್ಥ. ಅದಕ್ಕೇನೋ ಒಂದು ಹೇಳ್ತಾರಲ್ಲಿ, ತಮಸ್ಸನ್ನ ದಾಟಿ ಅರ್ಜುನನ್ನ ಕರ್ಕೊಂಡು ಹೋದಾಗ ಆ ತಮಸ್ಸು ಅಂಬೋದು ಹೇಗಿತ್ತು ಅಂದ್ರೆ, ಇಟ್ಸ್ ನಾಟ್ ಜಸ್ಟ್ ದ ಆಬ್ಸೆನ್ಸ್ ಆಫ್ ಲೈಟ್ ಮಾತ್ರ ಇಲ್ಲ, ಕತ್ತಲೆ ಅಂದ್ರೆ ಇದು ಲೈಟ್ ಇಲ್ಲಂಗೆ ನಾವು ನೋಡ್ತೀವಿ, ಲೈಟ್ ಇಲ್ಲ, ರೂಮ್ಲಿ ಲೈಟ್ ಇಲ್ಲ, ಕತ್ತಲೆ ಆಗಿತ್ತು, ಲೈಟ್ ಹಾಕಿದ್ಮೇಲೆ ಬೆಳಕು ಬಂತು, ಹಾಗಲ್ಲ. ಅದು ಆ ಕತ್ತಲೆ ಎಂಬುದು ಎಷ್ಟು ಒಂದು ದಪ್ಪವಿತ್ತು ಅಂತ, ಸೀಳಕ್ಕೇನು ಆಗೋದಿಲ್ಲ ಅಂತ, ಒಂದು ಕಪ್ಪು ಬಣ್ಣ ಇತ್ತು, ಅದಕ್ಕೆ ಒಂದು ವೆಯ್ಟ್ ಮಾಸ್ ಎಲ್ಲವೂ ಇತ್ತು ಅಂತ ಅಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಹಾಗೆ ಇದು ಭಾವರೂಪ ಅಜ್ಞಾನ ಅಂತ ಹೇಳ್ತಾರೆ. ಈ ಭಾವರೂಪ ಅಜ್ಞಾನವನ್ನ ಅದೊಂದು ಜಡನೆ, ಜಡ ಮತ್ತು ದೈತ್ಯ ಎಲ್ಲ ಇರತ್ತೆ, ಅದನ್ನ ನಿಯಮನ ಮಾಡ್ಲಕ್ಕೆ, ಆ ದೈತ್ಯರನ್ನ ನಿಯಮನ ಮಾಡ್ಲಕ್ಕೆ ದುರ್ಗಾದೇವಿಯನ್ನ ವಿಶೇಷ ಎಲ್ಲರನ್ನು ದೇವತಾಸ್ತ್ರೀಯರೆಲ್ಲರನ್ನೂ ಇಟ್ಟಿದ್ದಾನೆ. ಅದೇ ನವರಾತ್ರಿ ವಿಶೇಷ ಅಂತ ನೋಡಿದ್ದೀವಿ. ಸೊ ಈ ದುರ್ಗೆಯನ್ನ ಮೂಲತಃ ದುರ್ಗೆ, ದುರ್ಗೆಯಲ್ಲಿ ಇರುವಂತ ಭಗವಂತನ ರೂಪ, ದುರ್ಗಾ ಎಂಬ ರೂಪದಿಂದ ದುರ್ಗೆಯಲ್ಲಿ ಅವನು ಇರ್ತಾನಂತ. ಸೊ ಅದಕ್ಕೇನು ರಾತ್ರಿ ಎಂಬ ಶಬ್ದದಿಂದ ದುರ್ಗೆಗೆ ರಾತ್ರಿ ಮತ್ತು ಶರ್ವರಿ ಶರ್ವರಿ ಎಂಬ ಹೆಸರು ದುರ್ಗೆಯನ್ನು ಅನ್ವಯ ಆಗುತ್ತೆ. ಶರ್ವರಿ ಎಂಬುದು ಅಶರವ ಅಂತ ತಕೊಂಡಾಗ, ಅಶ ಅಂದ್ರೆ ಸುಖರೂಪಳಾದವಳು, ರ ಅಂದ್ರೆ ಆನಂದ ರೂಪಳಾದವಳು, ವ ಅಂದ್ರೆ ಜ್ಞಾನ ರೂಪಳಾದಂತು. ಹೀಗೆ ಈ ದುರ್ಗಾ ರೂಪ ಶರ್ವರಿ ಶರ್ವರಿ ಅಂತ ಅವಳು ದುರ್ಗೆಯನ್ನು ಹೇಳ್ತಾರೆ. ದುರ್ಗೆಯಿಂದ ಅಭಿಮನ್ಯವಾದಂತ ಆ ರಾತ್ರಿಗೇನು ಶರ್ವರಿ ಅಂತ ಹೇಳ್ತಾರೆ. ಮತ್ತು ಆ ಒಂದು ಆ ಕಾಲದಲ್ಲಿ ಕತ್ತಲೆ ಇರುತ್ತೆ, ಅಜ್ಞಾನ ಇರುತ್ತೆ, ಅದನ್ನೂ ಶರ್ವರಿ ಅಂತಾನು ಹೇಳ್ತಾರೆ ಅದಕ್ಕೆ. ಮತ್ತು ಅದನ್ನ ನಿಯಮನ ಮಾಡಿ ಇನ್ ಬಿಟ್ವೀನ್ ದುರ್ಗಾದೇವಿಯಿಂದ ಈ ದೈತ್ಯರ ತನಕ ನಿಯಮನ ಮಾಡುವಂತ ಈ ದೇವತಾಸ್ತ್ರೀಯರು ಯಾರು, ಭಾರತೀ ದೇವಿ, ಭಾರತಿ ವಿಶೇಷವಾಗಿ ಭಾರತಿ ಮತ್ತು ಪಾರ್ವತಿ ದೇವಿ, ವಿಶೇಷವಾಗಿ ಪಾರ್ವತಿ ರತಿ ಇವರನ್ನ ಹೇಳ್ತಾರೆ, ಪಾರ್ವತಿಯನ್ನ ಹೇಳ್ತಾರೆ, ಪಾರ್ವತಿಯ ರೂಪಗಳನ್ನ ಹೇಳ್ತಾರೆ ಇಲ್ಲಿ. ಸೊ ಕಾಳಿಕಾ ರೂಪ ಅಂತ ಭಾರತಿ, ಭಾರತೀನು ಕಾಳಿ ಅಂತ ಹೆಸರು, ಪಾರ್ವತಿಗೇನು ಕಾಳಿ ಅಂತ ಹೆಸರು, ಮಹಾಕಾಳಿ ಅಂತ ಹೇಳೋದು ದುರ್ಗೆಯ ವಿಶೇಷ ರೂಪ ಒಂದು. ಇದು ಎಲ್ಲರವನ್ನೂ ರಾತ್ರಿ ದೇವತಾ ಅಂತ ಹೇಳ್ತಾರೆ ಮತ್ತು ಶರ್ವರಿ ಅಂತಾನು ಹೇಳ್ತಾರೆ. ಸೊ ಹೀಗೆ ಇವರುಗಳು ದೇವತೆಗಳು ಇರ್ತಾರೆ. ಸೊ ಇದು ಏನು ಮಾಡ್ತಾರೆ, ಕತ್ತಲೆ ಇದೆ, ಅಜ್ಞಾನ ಇದೆ ಅಂತ ನಾವು ಹೇಳ್ತೀವಿ. ಅದೇ ಟೈಮ್ಲಿ ನಮ್ಗೆ ಭಗವದ್ಗೀತೆ ಮುಂತಾದಲ್ಲಿ ಹೇಳಿದ್ರೆ ಈ ಕತ್ತಲೆಯು ಜ್ಞಾನಿಗಳಿಗೆ ಬೆಳಕಂತಾನೆ ಇರುತ್ತೆ ಅಂತಾನು ವಾಕ್ಯಗಳು ಬರುತ್ತೆ. ಅಂದ್ರೆ ಏನು, ಈ ಕಾಲದಲ್ಲಿನೂ ಈ ಚಂದ್ರ, ಈ ಕತ್ತಲೆ ಎಷ್ಟಿದ್ರು ಅಲ್ಲಿ ಚಂದ್ರ ಬೆಳಗುತ್ತಾ ಇರ್ತಾನ. ಸೊ ಆ ಚಂದ್ರನಲ್ಲಿ ಇರುವಂತ ರೂಪ, ಸೊ ಅದಕ್ಕೆ ಚಂದ್ರನಿಗೇನು ಇಷ್ಟು ದೇವತೆಗಳು, ಹಾಗೆ ಸೂರ್ಯನಲ್ಲಿ ನೋಡಿದ್ದೆವು ಹಾಗೆ ಚಂದ್ರನಲ್ಲಿ ಇಷ್ಟು ಸ್ತ್ರೀ ದೇವತೆಗಳು ವಿಶೇಷವಾಗಿ ಚಂದ್ರನಲ್ಲಿ ಇರ್ತಾರ. ಸೊ ಅವನಿಗೇನು ಶರ್ವರಿ, ಶರ್ವರಿ ಅಂತ ಅವನಿಗೇನು ಹೆಸರು ಉಂಟು ಅಂತ ಹೇಳ್ತಾರೆ. ಸೊ ಹೀಗೆ ಕತ್ತಲಲ್ಲಿ ಬೆಳಕು ಚಂದ್ರ ಇದ್ದಾನೆ. ಸೊ ಆ ಬೆಳಕಲ್ಲಿ ಇರೋ, ನಾವು ಕತ್ತಲೆಯಲ್ಲಿ ಇರುವಂತ ದೇವತೆ ಉಪಾಸನೆ ಮಾಡಲ್ಲ, ಕತ್ತಲೆಯಲ್ಲಿ ಇರುವಂತ ಆ ಚಂದ್ರನಲ್ಲಿ ಇರುವಂತ ಭಗವಂತನನ್ನ ಚಿಂತನೆ ಮಾಡೋದು. ಆ ಅಲ್ಲಿ ಏನನ್ನ ಚಿಂತನೆ ಮಾಡೋದು ನಾವು ಅಂದ್ರೆ ಚಂದ್ರ ಅಂತ ಅಲ್ಲೇ ನಿಲ್ಲೋದಿಲ್ಲ, ಈ ತರ ಸೂರ್ಯ ಉಪಾಸನೆ ತರ ಅವನಲ್ಲಿನ ದೇವತೆಗಳನ್ನ ಇದೇ ರೀತಿಯಿಂದ ಚಂದ್ರನಿಗೆ ಇದು ಸೂರ್ಯ ಬಂದ ಅದೇ ಕಕ್ಷೆನೆ ಆಗತ್ತೆ ಅವನಿಗೇನು, ಅಲ್ಲಿಂದ ರುದ್ರದೇವರು, ಇಂದ್ರದೇವರು, ರುದ್ರದೇವರು, ಹೀಗೆ ಅಲ್ಲಿನೂ ಅವನನ್ನು ನೋಡೋದು. ಸೊ ಅದಕ್ಕೆ ನಮ್ಗೆ ಸುಲಭವಾಗಿರ್ಲಕ್ಕೆ ಆ ಎಂಟನೇ ಚಾಂದಿನ ಶಶಿನಿ ಅಂತ ಹೇಳುವಂತ ಆ ಒಂದು ಕಲೆಯನ್ನ ರುದ್ರದೇವರು ತನ್ನ ತಲೆಯಲ್ಲಿ ಇಟ್ಟುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ. ಸೊ ಆ ರುದ್ರದೇವರು ಬಂದೇ ಬರ್ತಾರಲ್ಲಿ. ಸೊ ಹೀಗೆ ಆ ಚಂದ್ರನಲ್ಲಿ ದೇವತೆಗಳನ್ನ ಇಟ್ಟುಕೊಂಡು ಚತುರ್ಮುಖ ಬ್ರಹ್ಮನನ್ನು ಇಟ್ಟುಕೋಬೇಕು. ಆ ಅದು ಮೆಟ್ಲೋತ್ಸವ ಆಗತ್ತೆ, ಚತುರ್ಮುಖ ಬ್ರಹ್ಮನನ್ನ ವಿಶೇಷವಾಗಿ ಇಟ್ಟುಕೊಳ್ಳೋದು. ಅದಕ್ಕೆ ಬರೋವಾಗ ಚಂದ್ರನಿಗೆ ಹೇಳುವಾಗ ಹೇಳ್ತಾರ, ಚತುರ್ಮುಖ ಬ್ರಹ್ಮನಿಗೆ ಅವತಾರ ಇಲ್ಲದೆ ಇದ್ರು ಚಂದ್ರನ ಮೂಲಕವಾಗ ವಿಶೇಷವಾಗಿ ಸಾನ್ನಿಧಿ ಅವನಲ್ಲಿ ಇರತ್ತೆ ಅಂತ ಅಲ್ಲಿನೂ ಬರುತ್ತೆ. ಈ ಚಂದ್ರ ಚಂದ್ರನಲ್ಲಿ ಇನ್ನು ಎಲ್ಲಿ ನಾರಾಯಣ ಎಲ್ಲಿ ಬಂದ ಇದ್ದೀನಿ ಅಂದ್ರೆ ಶರ್ವರೀಕರ ಅಂಬುದು ನಾರಾಯಣನಿಗೇನು ಅನ್ವಯ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಅಂದ್ರೆ ಶರ್ವರಿ ಶರ್ವರಿ ಎಂಬುದು ದುರ್ಗಾದೇವಿ ಅಂತ ನೋಡಿದ್ದೀವಿ ನಾವು. ಆಮೇಲೆ ಕ ಶರ್ವರಿ ಮತ್ತು ಕ ಕ ಅಂದ್ರೆ ಕ ಅಂಬುದು ಚತುರ್ಮುಖನಿಗೆ ಇರುವಂತ ವಿಶೇಷ ಹೆಸರು. ದಕ್ಷ ಪ್ರಜಾಪತಿಗೇನೋ ಇದೆ, ಮತ್ ಚತುರ್ಮುಖನಿಗೆ ಇರುವಂತ ವಿಶೇಷ ಹೆಸರು ಕ ಕೇಶವ ಎಂಬ ಶಬ್ದದನ್ನೇನು ಅದೇ ಬರುತ್ತೆ. ಸೊ ಕ ಅಂಬುದು ಚತುರ್ಮುಖ. ಸೊ ಶರ್ವರಿ ಅಂದ್ರೆ ದುರ್ಗಾದೇವಿ, ಕ ಅಂದ್ರೆ ಚತುರ್ಮುಖ ಮತ್ತು ವಾಯುದೇವರು, ಅವರಿಗೆ ಶರ್ವರಿ ಕ, ಅವ್ರಿಗೇನು ರ, ರ ಅಂದ್ರ ಆನಂದ, ಜ್ಞಾನ ಮೂಲಕವಾಗಿ ಯಾವತ್ತು ಆನಂದ ಕೊಟ್ಟು ಅಲ್ಲೇ ಇರುವಂತ ರೂಪ. ಸೊ ಶರ್ವರೀಕರ ಅಂಬೋದು ಮೂಲತಃ ಈ ಒಂದು ನಾರಾಯಣನಿಗೆ ವಿಶೇಷವಾದ ಹೆಸರಾಗತ್ತ. ಈ ಶರ್ವರೀಕರ ಅಂಬೋ ರೂಪದಿಂದ ನಮ್ಮ ದೇಹದಲ್ಲೇ ಇದ್ದಾನೆ. ಅಲ್ಲಿ ಚಂದ್ರನಲ್ಲಿ ಇರೋದು ಒಂದು ಅಂದ್ರೆ ಚಂದ್ರನಲ್ಲಿ ಮಾತ್ರ ಇಲ್ಲ, ನಮ್ಮ ದೇಹದಲ್ಲಿನೂ ಅವನು ಇದ್ದಾನೆ. ಸೊ ಅವನೇ ಶರ್ವರೀಕರ ಅಂತ ಹಾಗೆ ಹೆಸರು. ಮತ್ತು ದೈತ್ಯರಿಗೆ ರಾತ್ರಿ ಟೈಮ್ ಅಂತ ಬಂತಲ್ಲ, ಅಲ್ಲಿ ಹೇಗೆ ನಾವು ಚಿಂತನೆ ಮಾಡೋದು ಅಂದ್ರೆ ಇಲ್ಲಿ ಏನ್ ಚಿಂತನೆ ಅಂದ್ರೆ ಶರ್ವರಿ ಅಂದ್ರೆ ಶರ್ವರಿ ಅಂದ್ರೆ ಒಂದು ದೈತ್ಯರು ಅಜ್ಞಾನ ಈ ಅರ್ಥ ಅಂದ್ರೆ ನಾವು ರಾತ್ರಿ ನೋಡೋವಾಗ ಒಂದೇ ಕತ್ತಲೆ ಇರುತ್ತೆ. ಕತ್ತಲೆಯಲ್ಲಿ ಅಜ್ಞಾನ, ಭಯ, ಶೋಕ, ಅದನ್ನ ಪ್ರೇರಿಸುವಂತ ಈ ದೈತ್ಯರು ಎಲ್ಲರೂ ಇರ್ತಾರೆ. ಇವರುಗಳಿಗೆ ಕ ಅಂದ್ರೆ ಸುಖನೇ ಇಟ್ಟುಕೊಳ್ಳಿ, ಅವರ ಆನಂದವನ್ನ ಕ ರ ಅಂತ ಬರುತ್ತೆ ನೋಡಿ. ರ ಅಪ ಅಂದ್ರೆ ಹೇಗೆ ಆನಂದ, ಸಂಸ್ಕೃತದಲ್ಲಿ ರ ಅಂದ್ರೆ ಆನಂದ ಕೊಡುತ್ತಾನೆ ಅಂತಲೂ ಇದೆ, ರೇಪಯತಿ ಅಂತಲೂ ಇದೆ. ರೇಪಯತಿ ಅಂದ್ರೆ ಅದನ್ನ ಕಿತ್ತು ತೆಗೆದು ಬಿಡ್ತಾನಂತ, ಅಂದ್ರೆ ಈ ದೈತ್ಯರಿಗೆ ಈ ಒಂದು ಸುಖ ಆರ್ ಎನಿಥಿಂಗ್ ಪಾಸಿಟಿವ್ ಕ ಅಂದ್ರೆ ಆನಂದ, ಸುಖ ಏನೇನಿರ್ತೋ ಅದನ್ನ ತೆಗೆದು ಬಿಡ್ತಾನಂತ. ಅವ್ರಿಗೆ ಅಜ್ಞಾನ ಕೊಟ್ಟು, ಅಜ್ಞಾನವನ್ನ ಕೊಟ್ಟು ಅದನ್ನ ತೆಗೆದು ಬಿಡ್ತಾನೆ ದೇವರು ಅಂತ. ಶರ್ವರೀಕರ ಅಂಬುದು ಎರಡು ಕಡೆಯೂ ಆಗತ್ತೆ, ಚತುರ್ಮುಖ ಬ್ರಹ್ಮ ದುರ್ಗಾದೇವಿಯಲ್ಲಿ ಇದ್ದು ಅವರಿಗೆ ಆನಂದ ಕೊಡ್ತಾನೆ ಅಂತ ನಾವು ಚಿಂತನೆ ಮಾಡುವಾಗಲೇ ಈ ದೈತ್ಯರಲ್ಲಿ ಇದ್ದು ಇವರ ಆನಂದ ಜ್ಞಾನ ಎಲ್ಲವನ್ನು, ಜ್ಞಾನ ಅವರಿಗೆ ಇಲ್ಲ, ಆನಂದವೂ ಸ್ವರೂಪತಃ ಅವರಿಗೆ ಇಲ್ಲ, ಅದನ್ನ ಅವನೇ ಹೇಗೆ ಅವರು ಹಾಗೆ ಇದ್ದಾರೆ. ಚಂದ ದೈತ್ಯ ಸ್ವಲ್ಪ 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 ಇಂಪ್ರೂವ್ ಆಗಿ ಅವರಿಗೆ ಜ್ಞಾನ ಬರಲಿಕ್ಕೆ ಅವಕಾಶ ಇದೆ ಅಂತ ಇಲ್ಲ, ಯಾವತ್ತೂ ಇಲ್ಲ. ಯಾಕಂದ್ರೆ ಅಲ್ಲಿ ಸರ್ವರೀಕರ ಅಂತ ಅವನೇ ಕೂತಿದ್ದಾನೆ, ದೇವರು ಕೂತ್ಕೊಂಡು ಅದು ಅವ್ರಿಗೆ ಕೊಡೋದೇ ಇಲ್ಲ. ಸೊ ಹೀಗೆ ನಾವು ಚಿಂತನೆ ಮಾಡಿದ್ದು ಅದಕ್ಕೆ ರಾತ್ರಿ ಹೊತ್ತು ದೇವತೆ ರಾತ್ರಿ ಹೊತ್ತು ಇದ್ರೂ ಜ್ಞಾನಿಗಳಿಗೆ ಅದು ಒಂದು ಅದು ಬೆಳಕನಂತೆ ಆಗತ್ತ ಅಂದ್ರೆ ಈ ತರ ಅವರು ದೇವರನ್ನು ರಾತ್ರಿ ಟೈಮ್ಲೂ ಈ ತರ ಆ ಚಂದ್ರನಲ್ಲಿ ಇರುವಂತ ಒಂದು ರೂಪವನ್ನ ಅವರು ಚಿಂತನೆ ಮಾಡುತ್ತಾರ. ಆ ಮೂಲಕವಾಗಿ ಅವರಿಗೆ ಅವರಿಗೆ ಯಾವತ್ತೂ ಜ್ಞಾನ ಇರುತ್ತೆ, ಅಜ್ಞಾನ ಅಂಬೋದು ಇರೋದೇ ಇಲ್ಲ ಅಂತಾಗತ್ತೆ. ಇಲ್ಲಿ ವಿಶೇಷವಾಗಿ ಈ ಸಾರ್ವರೀಕರ ಇಲ್ಲಿ ಚಿಂತನೆ ಬರೋವಾಗ ನಮ್ಗೆ ನಾವು ನೋಡಿದ್ದೀವಿ ಇದೇ ಕನೆಕ್ಷನ್, ಸೂರ್ಯನಾಡಿ ಸೂರ್ಯದ್ವಾರ ಅದು ಒಂದು ಮುಖ ನೋಡಿದ್ದೀವಿ ಪ್ರೀವಿಯಸ್ ಪದ್ಯದಲ್ಲಿ. ಇವಾಗ ಸರ್ವರೀಕರ ಅಂತ ಬರೋವಾಗ ಈ ನಾಡಿಗಳಲ್ಲಿ ನಮ್ಮ ದೇಹದಲ್ಲಿ ಈ ನಾಡಿಗಳು ಇದೆ, ಇಲ್ಲಿನೂ ನಾವು ಚಿಂತನೆ ಮಾಡ್ತೀವಿ. ಇದಕ್ಕೆ ಹೇಗೆ ಚಿಂತನೆ ಅಂದ್ರೆ, ಇದಕ್ಕೆ ಚಿಂತನೆ ಬಂದು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲೇ ಕೊಟ್ಟಿದ್ದಾರೆ. ಏನು ಅಂತ ಕೊಟ್ಟಿದ್ದಾರೆ, ಈ ಸರ್ವರೀಕರ ಎಂಬುವನು ಯಾರು, ಈ ಸರ್ವರೀಕರ ಎಂಬುವನು ಬೇರೆ ಯಾರು ಇಲ್ಲ, ಇದು ಒಂದು ಧನ್ವಂತರಿಯ ರೂಪ ಅಂತ ನಾವು ಧನ್ವಂತರಿಯ ಚಿಂತನೆಯನ್ನ ಅಲ್ಲಿ ಹೇಗೆ ನಾರಾಯಣ ಚಿಂತನೆ ಮಾಡಿದ್ದೆವು, ಇಲ್ಲಿ ಧನ್ವಂತರಿಯ ಚಿಂತನೆಯನ್ನ ವಿಶೇಷವಾಗಿ ಮಾಡ್ತೀವಿ. ಆ ವಿಶೇಷವಾಗಿ ಮಾಡುವಾಗ ಅಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು, ಯಾಕಂದ್ರೆ ನಾಡಿ ನಮ್ಮ ದೇಹ ನಮ್ಮ ಚಕ್ರಗಳಿಗೆ ಸಂಬಂಧಪಟ್ಟದಿದೆ. ಅದು ಹೇಳುವಾಗಲೂ ಹಾಗೆ ಹೇಳ್ತೀವಿ ನಾವು, ಧನ್ವಂತರಿ ಹೇಗಿದ್ದ ಅನಂತರ ಚಂದ್ರೌಗ ಕಾಂತಿ, ಆ ಚಂದ್ರಮಂಡಲದಲ್ಲಿ ಅವನಿದ್ದಾನೆ, ಚಂದ್ರೌಗ ಕಾಂತಿ ಅಮೃತಾತ್ಮಕ ಕರೈರ್ ಜಗಂತಿ ಅಂತ. ಸೊ ಆ ಒಂದು ಚಂದ್ರ ಸರ್ವರೀಕರ ಎಂಬ ರೂಪ ಚಿಂತನೆ ಮಾಡುವಾಗ ಆ ಧನ್ವಂತರಿ ರೂಪವನ್ನ ನಾವು ವಿಶೇಷವಾಗಿ ಅಲ್ಲಿ ಇಟ್ಟುಕೊಳ್ತೀವಿ. ಧನ್ವಂತರಿ ರೂಪದಿಂದ ಅವನು ಏನ್ ಮಾಡ್ತಾನಂದ್ರೆ, ಆ ಒಂದು ಕಿರಣಗಳು ಅಲ್ಲಿ ಸೂರ್ಯಕಿರಣ ಬಂತಲ್ಲ, ಈ ಅಮೃತ ಇಲ್ಲಿ ಚಂದ್ರ ಕಿರಣಗಳಿಗೆ ಅಮೃತ ಕಿರಣಗಳು ಅಂತ ಹೇಳ್ತಾರೆ. ಅಮೃತವನ್ನ ಸವಂತಿ ಅಂತ ಹೇಳ್ತಾರೆ, ಅಮೃತವನ್ನ ಸುರಿಯುತ್ತಂತ. ಒಂದೊಂದು ಚಂದ್ರನ ಕಿರಣಗಳು ಆ ಅಮೃತವನ್ನ ಸುರಿತಾ ಇರತ್ತಂತ. ಅಲ್ಲಿಂದ ಇಲ್ಲಿ ಏನು ಕನೆಕ್ಷನ್ ಅಂದ್ರೆ, ಅದಕ್ಕೆ ಹೇಳ್ತಾರೆ ಅದು ಚಂದ್ರನಲ್ಲಿ ಇರುವಂತ ಧನ್ವಂತರಿ ಅಂದ್ರೆ ಆ ಚಂದ್ರನಲ್ಲಿ ಕಾಂತಿಯಿಂದ ಚಂದ್ರನ ಕಾಂತಿಗಿಂತ ಒಂದು ಅನಂತ ಕಾಂತಿಯುತನಾಗಿ ಅಲ್ಲಿ ಕೂತಿದ್ದಾನೆ. ಅವನ ಕೈಯಲ್ಲಿ ಏನಿದೆ ಅಂದ್ರೆ, ಒಂದು ಕೈಯಲ್ಲಿ ಒಂದು ಜ್ಞಾನ ಮುದ್ರೆಯನ್ನು ಇಟ್ಟುಕೊಂಡಿದ್ದಾನೆ ಅವನು, ಇನ್ನೊಂದು ಕೈಯಲ್ಲಿ ಅಂದ್ರೆ ಬಲಗೈಯಲ್ಲಿ ಜ್ಞಾನ ಮುದ್ರೆ ಇಟ್ಟುಕೊಂಡಿದ್ದಾನೆ, ಎಡಗೈಯಲ್ಲಿ ಆ ಅಮೃತದ ಕಲಶವನ್ನ ಇಟ್ಟುಕೊಂಡಿದ್ದಾನೆ. ಅವನೆಲ್ಲೋ ಅಲ್ಲೇ ಕೂತಿದ್ದಾನೆ ಅಂತ ಚಿಂತನೆ ಮಾಡಬೇಡಿ, ಅವನು ನಮ್ಮ ದೇಹದಲ್ಲಿ ಕೂತಿದ್ದಾನೆ. ಎಲ್ಲಿ ಕೂತಿದ್ದಾನೆ ಅಂದ್ರೆ, ನಾವು ದಿನಾಗ್ಲೂ ಜಪ ಮಾಡುವಾಗ ತಲೆ ಮೇಲೆ ಇಟ್ಟು ಬಂ ಬೀಜ ಇಟ್ಟು ಅಮೃತ ಸುರಿಯತ್ತೆ ಅಂತ ನಾವು ಆ ಜಪದಲ್ಲಿ ಮಾಡ್ತೀವಿ. ಸುಮ್ಮನೆ ತಲೆ ಮೇಲೆ ಅದು ಕೈ ಇಟ್ಟು ಇಲ್ಲಿ ಅಮೃತ ಅಲ್ಲಿ ವರ್ತುಲ ಮಂಡಲ ಮಧ್ಯಸ್ಥ ವರ್ಣ ಶಬ್ದ ವಾಚ್ಯ ಬಂ ಬೀಜ ವಾಚ್ಯ ಅಂತ ಹೇಳಿ ಅಲ್ಲಿ ವಾಸುದೇವ ಅಂತ ಇಟ್ಟುಕೊಂಡು ಅಲ್ಲಿಂದ ನಾವೆಲ್ಲ ನಮ್ಗೆ ಸ್ನಾನ ಆಯ್ತು, ನಾವು ಎಲ್ಲ ನಮ್ಗೆ ಎಲ್ಲ ಚೆನ್ನಾಗಿ ಆಯ್ತು, ನಾವು ಸ್ನಾನ ಮಾಡಿದಂತೆ ಆಯ್ತು, ಪವಿತ್ರ ಆದೀವಿ ಅಂತ ಅಲ್ಲಿ ಚಿಂತನೆ ಮಾಡಿದಿಲ್ಲ. ಅದಕ್ಕೆ ಈ ಕನೆಕ್ಷನ್, ಈ ಸರ್ವರೀಕರ ಅಂಬೋದು ಕನೆಕ್ಷನ್ ಇಲ್ಲಿ. ಅಲ್ಲಿ ಇರುವಂತ ಅದೇ ಧನ್ವಂತರಿ ಅಲ್ಲಿ ಇರುವಂತ ಆ ಧನ್ವಂತರಿನೇ ಇಲ್ಲಿನೂ ನಮ್ಮ ಸರ್ವರೀಕರ ಅಂಬವನು ನಮ್ಮ ದೇಹದಲ್ಲಿ ಇದ್ದಾನೆ. ಎಲ್ಲೆಲ್ಲಿ ಇದ್ದಾನೆ ಇವನು ಅಂತ ಹೇಳುವಾಗ ಅದೇ ತಂತ್ರಸಾರ ಸಂಗ್ರಹದಲ್ಲಿ 4ನೇ ಅಧ್ಯಾಯದಲ್ಲಿ 93rd ಶ್ಲೋಕ 93rd ಇಂದ 93, 94, 95, 96, 97 ಹೋಗತ್ತೆ. ಇದು ಹೀಗೆ ಹೋಗುವ ಅಲ್ಲಿ ಹೇಳ್ತಾರೆ, ಅದೇ ಹೇಗೆ ಚಿಂತನೆ ಮಾಡಬೇಕು ಧನ್ವಂತರಿ ಅಂದ್ರೆ, ಆತ್ಮ ಸಂಸ್ಥಿತ, ಅದು ನಮ್ಮ ಒಳಗೆ ಇದ್ದಾನೆ. ಎಲ್ಲಿಂದ? ತಲೆಯಲ್ಲಿ ಇದ್ದಾನೆ. ತಲೆಯಲ್ಲಿ ಇದ್ದ ತಲೆಗೆ ಮೇಲೆ, ನಾವು ತಲೆಗೆ ಮೇಲೆ ಒಂದು ವರ್ತುಲ ಮಂಡಲ ದಿನಾಗ್ಲೂ ಮಾಡುವಾಗ ಅಲ್ಲಿ ಸರ್ವರೀಕ ಸರ್ವರೀಕರ ಎಂಬ ರೂಪವೇ ಇಲ್ಲಿ ಧನ್ವಂತರಿಯಾಗಿ ಇದ್ದಾನೆ. ಅಲ್ಲಿಂದ ಕೂತ್ಕೊಂಡು ಅವನು ಏನು ಮಾಡ್ತಾ ಇದ್ದಾನೆ ಅಂದ್ರೆ, ಆ ಅಮೃತವನ್ನ ಅಲ್ಲಿ ಹೇಗೆ ಚಂದ್ರದಿಂದ ಒಂದೊಂದು ಕಿರಣ ದ್ವಾರ ಬರುತ್ತೋ, ಅದೇ ಇಲ್ಲಿ ಇಲ್ಲಿನೂ ಕೈಲಿ ಇಟ್ಟುಕೊಂಡು ಒಂದೊಂದು ಅಲ್ಲಿ ಎಷ್ಟು ಒಂದು ಕಿರಣಗಳಿಂದ ಅವನು ಪ್ರಕಾಶಮಾನನಾಗಿದ್ದಾನೋ, ಅಷ್ಟು ಕಿರಣ, ಒಂದೊಂದು ಕಿರಣವು ಒಂದೊಂದು ಅಮೃತವನ್ನ ಸುರಿಯುವಂಥದ್ದು. ಅದು ನಮ್ಮ ತಲೆ ಮೇಲಿಂದ ಅವನು ಸುರಿಲಕ್ಕೆ ಶುರು ಮಾಡ್ತಾನಂತೆ. ಆ ಸುರಿಯುವಾಗ ಆ ಅಮೃತದ ಜತೆಯಲ್ಲಿ ಅವನೂ ಬರ್ತಾ ಇದ್ದಾನೆ. ಈ ಧನ್ವಂತರಿನೂ ನಮ್ಮ ಒಳಗೆ ಬ್ರಹ್ಮರಂಧ್ರ ಅದು ದಾಟಿ ಒಳಗೆ ಬಂದು ನಮ್ಮ ಒಂದು ಭೂಮಧ್ಯದಲ್ಲಿ, ಆಜ್ಞಾಚಕ್ರ ಹೇಳ್ತೀವಲ್ಲ, ಆ ಅಜ್ಞಾಚಕ್ರದಲ್ಲಿನೂ ಅವನೇ ಒಂದು ಅದೇ ರೂಪ ಇಲ್ಲಿನೂ ಇಳಿದು ಬಂದು, ಯಾಕಂದ್ರೆ ದೇವರು ಒಂದು ರೂಪಕ್ಕೇನು ಒಂದು ರೂಪ ಭೇದ ಇಲ್ಲ, ಬಟ್ ಅದೇ ಧನ್ವಂತರಿ ರೂಪದಿಂದ ಈ ಒಂದು ಭೂಮಧ್ಯದಲ್ಲಿ ಬಂದು ತಿರುಗಾನೂ ಸುರಿತಾನೆ. ಅದನ್ನೇ ನಾವು ಈ ಒಂದು ಕೃಷ್ಣ ಷಡಕ್ಷರ ಮಂತ್ರ ಮಾಡುವಾಗ ಅದನ್ನ ವಿಶ್ವಲೈಸ್ ಮಾಡ್ತೀವಿ. ನಾವು ಇಲ್ಲಿಂದ ಇಲ್ಲಿ ಬಂದಿದ್ದಾನೆ, ಇಲ್ಲಿ ಬಂದು ಆ ಒಂದು 24 times ನಾವು ಹೇಳ್ತೀವಲ್ಲ ಬಂ 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 ಅಂತ ನಾವು ಹೇಳ್ತಾ ಹೋಗುವಾಗ ಇದೇ ಚಿಂತನೆ. ಇಲ್ಲಿ ಬಂದು ತಿರುಗ ಅವರು ಜಸ್ಟ್ ಇಮ್ಯಾಜಿನ್, ಅಲ್ಲಿಂದ ಒಂದೊಂದು ಕಿರಣ ಚಂದ್ರನ ಕಿರಣಗಳು ಹೇಗಿರುತ್ತೋ ಅಷ್ಟೊಂದು ಸಹಸ್ರ ಕಿರಣದಿಂದ ತಿರುಗಾನು ಅವನು ಸುರಿತಾ ನೆಕ್ಸ್ಟ್ ಬರುತ್ತೆ ಮೂರ್ತಿ ನಿಶ್ಚಿತ, ಆಮೇಲೆ ಭ್ರೂಮಧ್ಯ ಆದ ಮೇಲೆ ತಾಳು ಸಂಸ್ಥಿತ. ತಾಳು ಸಂಸ್ಥಿತ ಅಂದ್ರೆ ಆ ಒಂದು ಕಿರಿನಾರಿಗೆ ಹಾಗೆ ಸುರಿತಾ ಒಂದೊಂದು ಕಡೆನು ಸುರಿದು ಏನ್ ಮಾಡ್ತಾನೆ, ಅಲ್ಲಿ ಇರುವಂತ ನಾಡಿಗಳೆಲ್ಲ ಇರತ್ತಲ್ಲ, ಒಂದ್ಸ್ ಬ್ರಹ್ಮರಂಧ್ರ ಮೂಲಕ ಒಳಗೆ ಹೋದ್ರೆ ಎಷ್ಟೆಷ್ಟು 72,000 ನಾಡಿ ಇನ್ನಿನ್ನೂ ನಾಡಿಗಳಿರತ್ತೆ, ಅಲ್ಲಿ ಎಲ್ಲಾ ಕಡೆನೂ ಮೆಲ್ಲ 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 ಬಂದು ಹರಿತಾ ಇದ ಅಂತ ಚಿಂತನೆ. ಅಷ್ಟು ಕಿರಣ, ಸೂರ್ಯಕಿರಣ ಮಾತ್ರ ಅಲ್ಲ, ಚಂದ್ರಕಿರಣ ಪೂರವೂ ನಮ್ಮ ದೇಹದಲ್ಲಿ ಇದ ಅಂತ ಚಿಂತನೆ. ಪ್ರಿಡಾಮಿನೆಂಟ್ ಆಗ ಲೆಫ್ಟ್ ಸೈಡ್ ನಾಡಿಗಳು ಇದ್ರು ಅದು ಅರ್ಧನಾಡಿ ತರ ಎರಡು ಕಡೆನೇ ಇರುತ್ತೆ, ಪ್ರಿಡಾಮಿನೆಂಟ್ ಆಗ ಲೆಫ್ಟ್ ಸೈಡ್ ಇರುತ್ತೆ. ಸೊ ತಾಳು ಆದ ಮೇಲೆ ನೆಕ್ಸ್ಟ್ ಬರೋದು ಹೃದಯ. ಈ ಹೃದಯ ಆದ ಮೇಲೆ ನೆಕ್ಸ್ಟ್ ಬರೋದು ನಾಭಿ. ನಾಭಿ ಆದ ಮೇಲೆ ಮೂಲಾಧಾರಕ್ಕೆನು ಹೋಗುತ್ತೆ, ಮೂಲಾಧಾರಕ್ಕೆ ಹೋಗಿ ಆ ಕೆಳಗಿನ ಸ್ಥಾನ. ಎಲ್ಲಾ ಕಡೆನೂ ಈ ಒಂದು ಅಮೃತದಿಂದ ಇವನು ಆ ಒಂದು ನಮ್ಮನ್ನ ಪವಿತ್ರ ಮಾಡುತ್ತಾ ಇದ್ದಾನೆ. ಪವಿತ್ರ ಮಾಡೋದು ಮಾತ್ರ, ಪವಿತ್ರ ಅಂಬೋದು ನಾವು ಕೃಷ್ಣ ಷಡಕ್ಷರ ಮಂತ್ರದಲ್ಲಿ ಬರುವಾಗ ಬರೀ ನಮ್ಮ ದೇಹವನ್ನ ಒಳಗಿನ ಹೊರಗೆಯಾಗಿ ಸ್ನಾನದಿಂದ ಶುಭ್ರ ಆಯ್ತು, ಒಳಗೆ ಈ ಒಂದು ಮಂತ್ರ ಇದನಿಂದ ಆ ವಂಬೀಜದಿಂದ ಒಳಗೇನು ಶುದ್ಧಿ ಮಾಡಿದ್ದೀವಿ ಅಂತ ಅಷ್ಟೇ ಅಲ್ಲಿ ಬರುತ್ತೆ. ಇದು ಸ್ವಲ್ಪ ಎಕ್ಸ್ಟೆನ್ಷನ್, ಶುದ್ಧಿ ಆಗೋದು ಮಾತ್ರ ಇಲ್ಲ, ಈ ಅಮೃತನು ಬರುತ್ತೆ. ಈ ಅಮೃತ ಸುರಿತಾ ಇದ್ದಾನೆ ದೇವರು. ಈ ಅಮೃತ ಬರೋದಿಂದ ಅಮೃತಕ್ಕೆ ನೋಡಿ, ಅಮೃತಕ್ಕೆ ದೈತ್ಯರಿಗೆ ಅಧಿಕಾರನೇ ಇಲ್ಲ, ತೆಗೆದು ಬಿಡ್ತಾನಲ್ಲ ಅವನು ದೈತ್ಯರನ್ನ ಮೋಹಿನಿ ಅವತಾರದಲ್ಲಿ ಏನ್ ಮಾಡಿದ ಆ ಕತೆ ಇಲ್ಲಿ ನೆನಪು ಬರಬೇಕು. ಹೇಗಿಲ್ಲವೋ ಹಾಗೆ ನೀವು ಅಮೃತ ಇವಾಗ ಒಳಗೆ ಎಲ್ಲಾ ಕಡೆನೂ ಹೋಯಿತು ಅಂದ್ರೆ ದೈತ್ಯರು ಇಲ್ಲ ಅಂತ ಅರ್ಥ, ದೇವತೆಗಳೇ ಬಂದು ಕೂತ್ ಬಿಟ್ಟಿದ್ದಾರೆ ಅಂತ ಭಾವನೆ, ಅಂದ್ರೆ ಜ್ಞಾನವೇ ಇರುತ್ತೆ. ಸೊ ಇವಾಗ ನಾವು ಮಂತ್ರ ಜಪ ಮಾಡ್ತೀವಿ, ಇದು ಈ ರೀತಿಯಿಂದಲೂ ನಮ್ಮ ಸಾಧನ ಆರೋಗ್ಯ ಭಾಗ್ಯಕ್ಕೇನು ಇಟ್ಟುಕೊಳ್ಳೋದು. ಇದನ್ನ ಆಚಾರ್ಯರು ಹೇಳ್ತಾರೆ, ಇದು ಮಾಡಿದ್ರೆ ನಮ್ಗೆ ಜ್ಞಾನ ಬರುತ್ತೆ. ಅಮೃತ ಅಂದ್ರೆ ಜ್ಞಾನ, ದೈತ್ಯರ್ಲ ಹೊಟ್ಟೋದು ಜ್ಞಾನ ಬರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಏನು ಜ್ಞಾನ, ಸುಮ್ಮನೆ ಜ್ಞಾನ ಬರುತ್ತೆ ಅಂದ್ರೆ ಏನು ಮಾಡ್ತಾನಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಅದನ್ನ ವಿವರಣೆ ಮಾಡ್ತಾರೆ. ಎಂತಾದ್ದು ಬರುತ್ತೆ ಅಂದ್ರೆ ಹೇಳ್ತಾರೆ, ಅಜ್ಞಾನ ದುಃಖ ಭಯರೋಗ ಮಹಾವಿಷಾನಿ. ಅಂದ್ರೆ ಏನು ಈ ಅಮೃತ ಸುರಿಯುವಾಗ ಅವಂಬೀಜದಿಂದ ನಿಮ್ಗೆ ಅಮೃತ ಒಳಗೆ ಹೋಗುವಾಗ ನಮ್ಮ ಅಜ್ಞಾನ ಹೋಗುತ್ತಂತೆ. ಏನು, ಯಾಕೆಂದ್ರೆ ಅಮೃತ ಕತ್ತಲೆ ಹೋಯಿತು, ಆ ಒಂದು ವಿಷ ಹೋಗ್ಬೇಕು, ಕತ್ತಲೆ ವಿಷ ಅದೆಲ್ಲ ಹೋಗ್ಬೇಕು, ದೈತ್ಯರು ಎಲ್ಲರೂ ಹೋಗ್ಬೇಕು. ಸೊ ಅದನ್ನ ತೆಗೀತ, ಅಜ್ಞಾನ ಅಂಬೋದನ್ನ ಮೆಲ್ಲಗೆ ತೆಗೆಯುತ್ತಂತೆ. ಆಮೇಲೆ ಅಜ್ಞಾನದಿಂದ ಏನು ಬರುತ್ತೆ, ದುಃಖ ಬರುತ್ತೆ ನಮ್ಗೆ. ದಿನಾಗ್ಲೂ ಜೀವನದಲ್ಲಿ ಎಷ್ಟೋ ದುಃಖ ಬರುತ್ತೆ ನಮ್ಗೆ, ಆ ದುಃಖ ಬರುತ್ತೆ, ದುಃಖದಿಂದ ಏನು ಬರುತ್ತೆ, ಭಯ ಬರುತ್ತೆ ನಮ್ಗೆ, ಅಂಜಿಕೆ. ಏನ್ ಹೇಳಿದ್ರು ಅಂಜಿಕೆ ಇರುತ್ತೆ. ಸೊ ಆ ಭಯ ಮುಂತಾದ ರೋಗಗಳು, ಆ ಭಯದಿಂದ ಏನಾಗತ್ತೆ, ವಾಟ್ ಎವರ್ ಮೆಂಟಲಿ ಆಗತ್ತೋ ದಟ್ ರಿಫ್ಲೆಕ್ಸ್ ಆನ್ ಅವರ್ ಫಿಸಿಕಲ್ ಬಾಡಿ ಆಲ್ಸೋ ಆಗತ್ತೆ ಅಂತ ಹೇಳ್ತಾರೆ. ಸೊ ಆ ರೋಗ ಮನೋರೋಗ, ದೇಹರೋಗ ಈ ಬರುತ್ತೆ. ಇದೆಲ್ಲ ಏನು ಅಂದ್ರೆ ಮಹಾವಿಷಾಣಿ ವಿಷಗಳು, ಇದೆಲ್ಲ ವಿಷಗಳು. ಯಾಕೆಂದ್ರೆ ನಮ್ಮನ್ನ ದಿನಾಗ್ಲೂ ತಿನ್ನುತ್ತಾ ಇರುತ್ತಲ್ಲ, ನಮ್ಮ ಆಯುಷನ್ನ ಅನ್ಪ್ರೊಡಕ್ಟಿವ್ ಆಗಿ ಮಾಡುತ್ತೆ ಇದು. ಸೊ ಅದಕ್ಕೆ ವಿಷ ಇಲ್ಲ, ಮಹಾವಿಷ ಅಂತಾರ. ಮಹಾವಿಷಾಣಿ ಇದು ಏನಾಗತ್ತೆ, ಇಷ್ಟೂನು ಯೋಗ ಅಯಮಾಶು ಅಂದ್ರೆ ಈ ತರ ಒಂದು ಧನ್ವಂತ್ರಿಯನ್ನ ಶಾರ್ವರಿಕ ಅಂತ ಹೇಳುವಂತ ಈ ಒಂದು ರೂಪವಾದಂತ ಈ ಧನ್ವಂತ್ರಿಯನ್ನ ನಾನು ಸ್ಮರಣೆ ಮಾಡುವ ಮೂಲಕವಾಗ ಅವನ ಯೋಗ ಆಯ್ತು. ಅಂದ್ರೆ ಅವನ ಚಿಂತನೆ ಈ ಒಂಬೀಜ ಇಟ್ಟುಕೊಂಡು ನಾನು ಮಾಡ್ತಾ 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 ಇರೋವಾಗ ಅವನ ಚಿಂತನೆಯಲ್ಲೇ ಇರ್ತೇವೆ. ಕಣ್ಣು ಮುಚ್ಚಿಕೊಂಡು ಸಿಂಹಂ ಸಿಂ ಸಿಂಹಂ ಸಿಂ ಸಿಂಹ ನಾವು ಹೇಳೋವಾಗ ಅವನಲ್ಲಿ ಇವಾಗ ಮನಸ್ಸು, ನೌ ವಿ ನೋ ವಾಟ್ ಈಸ್ ದ ಪ್ರಾಸೆಸ್, ಮನಸ್ಸು ಅವನಲ್ಲಿ ನಿಲ್ಲಿಸಲಿಕ್ಕೆ ಆಗತ್ತೆ ನಮ್ಗೆ. ಸುಮ್ನೆ ಸಿಂಹಂ ಸಿಂ ಸಿಂಹಂ ಸಿಂ ಸಿಂ ಹೇಳಿದ್ರೆ ಒಂದು ಆಗಲ್ಲ. ಇವಾಗ ಒಂದೊಂದು ಕಿರಣಗಳು, ಆ ಚಂದ್ರನ ಕಿರಣಗಳು, ಅಮೃತಗಳು, ಒಂದೊಂದು ನಾಡಿಗಳು ಈ ಕಡೆ ಆ ಕಡೆ ಹೋಗೋದು, ಒಂದೊಂದು ಮಾರ್ಗ ಅದು ರೂಟು ಡೈರೆಕ್ಷನ್, ತಲೆಯಿಂದ ಭ್ರೂಮಧ್ಯ, ಆಮೇಲೆ ತಾಳು ಮತ್ತು ಹೃದಯ, ನಾಭಿ ಮತ್ತು ಮೂಲಾಧಾರ, ಹೀಗೆ ಅಲ್ಲಿಂದ ಹೋಗುವಂತ ನಾಡಿಗಳು ಅದೆಲ್ಲ ಚಿಂತನೆಯಲ್ಲಿ ಆ ಅಮೃತ ಸುರಿಯೋದು ಒಂದು ಭಾವನೆ ಮಾಡ್ಕೊಂಡ ಮನಸ್ಸು ಅಲ್ಲೇ ಇದೆಲ್ಲ, ಅದೇ ಯೋಗ ಅಂದ್ರೆ. ಯೋಗ ಅಂದ್ರೆ ಏನು, ದ ಕನೆಕ್ಷನ್. ಯಾರ ಜೊತೆಯಲ್ಲಿ ಕನೆಕ್ಷನ್ ಮಾಡಿದ್ದೀವಿ, ಈ ಶಾರ್ವರಿಕರನ ಹತ್ರ, ಧನ್ವಂತ್ರಿ ಅಂತ ನಮ್ಮ ದೇಹದಲ್ಲಿ ಧನ್ವಂತ್ರಿ ರೂಪ ಭಗವಂತನ ಜೊತೆಲಿ ನಾವು ಸಂಪರ್ಕ ಮಾಡಿಕೊಂಡಿದ್ವಿ, ಅದೇ ಯೋಗ ಅಂದ್ರು. ಯೋಗಂ ಬೇಗ ಅಯಮಾಶು, ಬೇಗ ಬೇಗ ಆಗ್ತಾ ಇದೆ, ಬೇಗ ಬಂದ್ಬಿಟ್ಟಿದ್ದಾನೆ ದೇವ್ರ ದೇವ್ರನ್ನ ಕರೆದ ಕೂಡಲೇ ಅವನು ಬಂದ್ಬಿಟ್ಟಿದ್ದಾನೆ. ಸೊ ಅವನು ಏನ್ ಮಾಡ್ತಾನೆ, ಅವನು ವಿನಿಹಂತಿ, ವಿನಿಹಂತಿ ಅಂದ್ರೆ ಈ ಅಜ್ಞಾನ ದುಃಖ ಭಯ ರೋಗ ಅಂಬೋ ವಿಷಗಳನ್ನ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿದ್ದಾನೆ. ಹಂತಿ ಅಂತ ಹೇಳಲ್ಲ, ವಿನಹಂತಿ, ಚಂದಾಗಿ ತೆಗೆದು ಬಿಟ್ಟಿದ್ದಾನೆ. ತೆಗೆದು ಬಿಟ್ಟು ಏನ್ ಮಾಡಿದ್ದಾನೆ, ಈ ಅಮೃತ ಇವಾಗ ಸುರಿತಾ ಇದೆಲ್ಲ, ಸುಖಂ ಸುಖಂ ಚ ದದ್ಯ, ಸುಖವನ್ನ ಕೊಡ್ತಾನೆ. ಎಂಥ ಸುಖವನ್ನ ಕೊಡ್ತಾನಂದ್ರೆ ಇದು ಕೊಡ್ತಾನೆ, ಮತ್ತು ಅವನು ಏನ್ ಮಾಡ್ತಾನೆ, ಇದು ಮಾತ್ರ ಅಲ್ಲ ನಮ್ಮ ದೇಹದಲ್ಲಿ ಇರುವಂತ ಕಾಯಿಲೆಗಳನ್ನು ತೆಗೆದು, ಇದನ್ನೇ ತೆಗೆಯೋನು, ಕಾಯಿಲೆಯನ್ನ ತೆಗಿಲ್ಲಂಗಿರ್ತಾನ. ಕಾಯಿಲೆಗಳು ಹೊರಗಿನ ಕಾಯಿಲೆಗಳು ಮಾತ್ರ ಇಲ್ಲ, ಮನಸ್ಸಿನಿಂದ ಬರುವಂತ ಕಾಯಿಲೆಗಳು, ಉನ್ಮಾದ ವಿಭ್ರಮ ಉನ್ಮಾದ ವಿಭ್ರಮ ಹರ, ಅದು ಎಲ್ಲವನ್ನೂ ತೆಗೆದು ಬಿಡ್ತಾನೆ. ಮತ್ತು ಈ ಒಂದು ಇವಾಗ ಕೊಡೋದು ಮಾತ್ರ ಇಲ್ಲ, ಈ ಧನ್ವಂತರಿ ಏನು ಅಂದ್ರೆ ಈ ಜನ್ಮದಲ್ಲಿ ಈ ರೋಗ ರುಜಿನಗಳು ತೆಗಿತಾನೆ, ಮತ್ತು ನಾವು ಈ ದೇಹದಿಂದ ಹೊರಟು ಇನ್ನೊಂದು ದೇಹ ಸಿಕ್ಕೋ ತನಕ, ಮತ್ತು ಇನ್ನೊಂದು ದೇಹ ಬರೋದು ಆ ಒಂದು ಇಂಟರ್ಮಿಟೆಂಟ್ ಪೀರಿಯಡ್ ಎಲ್ಲ ಇರುತ್ತಲ್ಲ, ಆವಾಗಲೂ ಅವನು ನಮ್ಗೆ ರಕ್ಷಣೆ ಮಾಡ್ತಾನಂತೆ. ಯಾಕೆಂದ್ರೆ ಚಂದ್ರಲೋಕ ದ್ವಾರ ಹೋಗಿ ತಿರ್ಗಾ ಬರ್ತೀವಲ್ಲ, ಸೊ ಅಲ್ಲಿ ಹೋಗೋ ಆ ಪಾತು ಕವರ್ ಆಗಿದೆ, ಚಂದ್ರಲೋಕದಿಂದ ಬಂದಿದಾನಲ್ಲ, ಸೊ ಆ ಪಾತು ಇಟ್ ಇಸ್ ಕ್ಲಿಯರ್ಡ್ ಫಾರ್ ಅಸ್, ಅದನ್ನು ತೆಗಿತಾನೆ. ಪರತಶ್ಚ ಸಾಂದ್ರಂ, ಅದು ತೆಗಿ, ಅದು ಮಾತ್ರ ಅಲ್ಲ ಮೋಕ್ಷಕ್ಕೆ ಹೋದಾಗ ಅಲ್ಲಿನೂ ನಮ್ಗೆ ಹಾದಿ ಮಾಡಿಕೊಟ್ಟು ಅಲ್ಲಿನೂ ಎಲ್ಲ ಮಾಡ್ತಾನ. ಸೊ ಇಷ್ಟು ಒಂದು ಈ ಒಂದು ಸುರುಚಿ ಶಾರ್ವರಿಕ ಅಂಬೋ ಇದರಲ್ಲಿ, ಉಪಾಸನೆಯಲ್ಲಿ ಶಾರ್ವರಿಕ ಅಂತ ಇವನ ಚಿಂತನೆಯನ್ನ ನಾವು ಇಟ್ಟುಕೊಳ್ಳೋದಂತ. ಇಟ್ಟುಕೊಂಡಾಗ ಏನಾಗತ್ತೆ ನಮ್ಮಲ್ಲಿ, ಇವಾಗ ಅಮೃತ ದಿನಾಗ ಸೀಮಂ ಸೇಮ್ ಸೀಮಂ ಸೇಮ್ ಸೀಮ ಹೇಳ್ತಾ 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 ನಮ್ಮಲ್ಲಿನೂ ಆ ಒಂದು ಅವರ ದೇವರ ಸನ್ನಿಧಾನ, ಮುಖ್ಯವಾಗಿ ವಾಯುದೇವರ ಅನುಗ್ರಹ ನಮ್ಗೆ ಸಿಕ್ಕತ್ತಂತೆ. ಅಲ್ಲಿ ಸೌರಶಕ್ತಿ ಮತ್ತು ಚಂದ್ರನಲ್ಲಿ, ಚಂದ್ರ ಯಾವಾಗಲೂ ಒಂದು ಪುಷ್ಟಿಯನ್ನ ಕೊಡುವನು ನಮ್ಗೆ, ಮಾತ್ರ ಎರಡು ರೀತಿಯಿಂದ ಪುಷ್ಟಿ ಕೊಡ್ತಾನೆ. ಒಂದು ಈ ಕಿರಣ ದ್ವಾರ ಇವಾಗ ನೋಡಿದ್ವಿ, ಇನ್ನೊಂದು ಮುಂದೆ ನಾವು ನೋಡಿದ್ವಿ ಪಂಚಮಹಾಯಜ್ಞ ಸಂಧಿಯಲ್ಲಿ, ಆ ಚಂದ್ರನ ದ್ವಾರ ಆ ಅನ್ನದಲ್ಲಿ ಬಂದು ಅನ್ನದ ಮೂಲಕವಾಗಿ ಜೀವ ಬರೋದು ಅಲ್ಲಿ, ಆ ಅಂದ್ರೆ ಆ ಒಂದು ನಾವು ಊಟ ಮಾಡುವಂತ ಈ ಒಂದು ವನಸ್ಪತಿಗಳಿಗೆ ವಿಶೇಷ ಶಕ್ತಿ ಆದಾನ ಮಾಡ್ತಾನ ಅವನು. ಸೊ ಆ ದ್ವಾರನು ಅವನು ಮಾಡ್ತಾ ಇರ್ತಾನಂತ ಚಂದ್ರ. ಸೊ ಹೀಗೆ ಅವನ್ ಚಂದ್ರ ಈಸ್ ಆಲ್ಸೋ, ಅದಕ್ಕೆ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ ಉನ್ಮಾದ ವಿಭ್ರಮ ಹರ ಅಂತ. ಅಂದ್ರೆ ಚಂದ್ರ ಸೂರ್ಯನಂತೆ ಇಲ್ಲ, ಚಂದ್ರ ಒಳಗೆ ಇದ್ದು ನಮ್ಮ ಮನಸ್ಸನ್ನ ತಯಾರಿ ಮಾಡುವಂತೆ. ಮದುವೆ ಕಾಲದಲ್ಲಿ ಚಂದ್ರನಲ್ಲಿ ಇರುವಂತ ರೂಪವನ್ನ ವಿಶೇಷವಾಗಿ ಚಂದ್ರಾರೋಹಣಿ ಸಹಿತವಾಗಿ ನಾವು ಗೌರಿ ಪೂಜೆಯನ್ನ ಮಾಡ್ತೀವಿ. ಸೊ ಹೀಗೆ ಈ ಮನಸ್ಸನ್ನ ಚಂದಾಗಿ ಇರುವಂತೆ ಮಾಡ್ತಾನಂತಂದ್ರೆ ಏನಾಗತ್ತೆ, ನಮ್ಗೆ ಪ್ರಾರಬ್ಧ ವಶದಿಂದ ಏನು ದುಃಖ ಏನೇನು ಬಂದನು, ವಿ ವಿಲ್ ಹಾವ್ ಮೈಂಡ್ ಟು ಟೇಕ್ ಇಟ್ ಡೈಜೆಸ್ಟ್ ಆ ಮನಸ್ಸನ್ನ ಅವನು ಗಟ್ಟಿ ಮಾಡಿ ಚೆಂದಾಗ ಕೊಡ್ತಾನಂತೆ. ಸೊ ಹೀಗೆ ಪರದಶ್ಚ ಸಾಂದಂ ಇದೂ ಕೊಟ್ಟು ಆಮೇಲೆ ನಮ್ಗೆ ಮುಕ್ತಿಯಲ್ಲಿ ಆನಂದವನ್ನು ಕೊಡ್ತಾನೆ. ಇಷ್ಟು ಈ ಚಂದ್ರನ ದ್ವಾರ ಮಾಡ್ತಾನ. ಆದ ಕಾರಣದಿಂದ ನಮ್ಮಲ್ಲಿ ಆ ಒಂದು ಶಕ್ತಿ ಬರುತ್ತೆ, ಪ್ರಾಣ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಚಂದ್ರನಲ್ಲಿ ಇರುವಂತ ವಿಶೇಷವಾಗಿ ಅಲ್ಲಿ ಭಾರತೀಯ ರೂಪವೂ ಇರುತ್ತೆ. ರಾತ್ರಿ ದೇವತೆಗಳು ಭಾರತಿ ಮತ್ತು ದುರ್ಗಾ ಇದೆಲ್ಲ ಹೇಳಿದ್ದೇವಲ್ಲ, ಸೊ ಆ ಭಾರತೀಯ ರೂಪವು ಬರುತ್ತೆ, ಮುಖ್ಯ ಪ್ರಾಣ ರೂಪ ಎರಡು ವಿಶೇಷವಾಗಿದ್ದು ನಮ್ಗೆ ಆ ಶಕ್ತಿ ಬರುತ್ತಂತೆ. ಅದೇ ಆಚಾರ್ಯರು ಆ ನೆಕ್ಸ್ಟ್ ಮಂತ್ರ ಎರಡು ಮಂತ್ರದಲ್ಲಿ 96-97 ಮಂತ್ರದಲ್ಲಿ 4ನೇ ಚಾಪ್ಟರ್ಲಿ ಹೇಳುವಾಗ ಹೇಳ್ತಾರೆ, ಇಷ್ಟು ಬಂದಾಗ ಏನಾಗತ್ತೆ ಅಂದ್ರೆ ನಾವು ಯಾರನ್ನು ಒಂದು ಮಾಡ್ಬೇಕಾಗಲ್ಲ, ನಮ್ಮ ನಮ್ಮ ಮಕ್ಕಳೇ ಇರ್ತಾರೆ. ನಮ್ಮ ನಮ್ಮ ಮಕ್ಕಳಿಗೆ ಏನಾದ್ರು ಕಾಯಿಲೆ ಏನಾದ್ರು ಬಂದಿದ್ರೆ ಈ ಒಂದು ಧ್ಯಾನ ಮಾಡಿ ಅಂದ್ರೆ ನಮ್ಕಿಂತ ಕೆಳಗೆ ಇರುವ ಕಾಯಿಲೆ ಅಂತದಂದ್ರೆ ನಾಟ್ ಬಿ ನಮ್ಮ ಮಕ್ಕಳು ಅಂತಿಲ್ಲ, ನಮ್ಗೆ ಯಾರು ಮಕ್ಕಳಂತೆ ಇರೋರು ಯಾರ್ಯಾರು ಇರ್ತಾರೋ ಅವ್ರ ಎಲ್ಲರಿಗೇನು ಆಗತ್ತೆ ಆ ಒಂದು ಧ್ಯಾನ, ಈ ಒಂದು ಸರ್ವರೀಕರ ರೂಪ ನಮ್ಮೊಳಗೆ ಈ ಒಂದು ಇದ ಅಂತ ಚಿಂತನೆ ಮಾಡಿ ಈ ಧನ್ವಂತರಿ ರೂಪವನ್ನು ತಿಳ್ಕೊಂಡು ನಮ್ಮ ಕೈಯಲ್ಲಿ ಆ ಒಂದು ಪ್ರಾಣ ಶಕ್ತಿ ತುಂಬಿರ್ತಾನಂತೆ. ಅಂದ್ರೆ ಕೈ ಅಂತ ತಾನೆ ಅವನು ಕೊಟ್ಟಿದ್ದಾನೆ ಕಿರಣಗಳ ಮೂಲಕವಾಗ, ನಮ್ಮ ಕೈಯಲ್ಲಿನೂ ಅವನು ಕಿರಣಗಳು ಇರುತ್ತೆ. ಸೊ ಆ ಇದರಿಂದ ಇಲ್ಲಿ ಒಂದು ಅಗ್ನಿಯನ್ನ ನಾವು ಚಿಂತನೆ ಮಾಡಿಕೊಂಡು ಆ ಒಂದು ಮಕ್ಕಳ ಬ್ರಹ್ಮರಂಧ್ರ ಮೇಲೆ ಇಟ್ಟು ನಾವು ಆ ವಿಶೇಷವಾಗಿ ಈ ಒಂದು ಧನ್ವಂತರಿ ನಮ್ಮ ಧನ್ವಂತರಿ ಏನಮ್ಮ ಅಥವಾ ನಮ್ಗೆ ಇದೇ ಇದ ಧನ್ವಂತರಿ ಸುಳಾದಿನೋ ಏನೋ ಈ ಒಂದು ಚಿಂತನೆ, ಬೇಸಿಕಲಿ ಚಿಂತನೆ ಬಂದು ಹೊರಗೆ ಬರೀ ಸುಳಾದಿ ಹೇಳೋದು ಮುಖ್ಯ ಅಲ್ಲ, ಹೊರಗೆ ಒಳಗೆ ನಮ್ಮ ನಾಡಿಗಳಲ್ಲಿ ಚಿಂತನೆ ಮತ್ತು ನಾವು ಅವರ ಕೈ ತಲೆ ಮೇಲೆ ಕೈ ಇಟ್ಟು ಸುಮ್ಮನೆ ಮಂತ್ರ ಹೇಳೋದಲ್ಲ, ಇದು ಹೋಗಿ ಸ್ಪೆಸಿಫಿಕ್ ಆಗಿ ನಾಡಿಯಲ್ಲಿ ಪರಿವರ್ತನೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ವಿಷ್ಣು ಸಹಸ್ರನಾಮ ರೂಪಗಳಿದೆ. ಆ ಚಿಂತನೆಯಲ್ಲಿ ಅವ್ರು ತಲೆ ಮೇಲೆ ಕೈ ಇಡೋದಂದ್ರೆ ರೋಗ ರುಜಿನ ಬಂದಾಗ ಮಾತ್ರ ಕೈ ಇಡಬೇಕು ಅಂತ ಅವಶ್ಯ ಇಲ್ಲ. ನಮ್ಗೆ ಯಾರಾದ್ರು ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡುವಾಗ ಅವರು ನಮ್ಗಿಂತ ಚಿಕ್ಕ ನಮ್ಮ ಶಿಷ್ಯಂದ್ರು ಅಂದ್ರೆ ತುಂಬಾ ಕ್ಲೋಸ್ ಏನಾದ್ರು ಇದ್ರೆ ಅವ್ರಿಗೆ ನಾವು ಚಂದ ಗೊತ್ತಿರೋದು ಇದ್ರೆ ನಮ್ಮ ಕೈಯನ್ನ ಬಂದು ಮಂತ್ರಾಕ್ಷರ ಇಟ್ಟುಕೊಂಡು ಅವ್ರ ತಲೆ ಮೇಲೆ ಕೈ ಇಟ್ಟು ಈ ಒಂದು ವಿಶೇಷವಾಗಿ ಚಿಂತನೆ ಮಾಡಿದ್ರೆ ರೋಗ ರುಜಿನ ಅವ್ರು ಚಂದಾಗೇ ಇರ್ಬೋದು, ರೋಗ ರುಜಿನ ಒಂದು ಇಲ್ಲ, ಬಟ್ ಅಜ್ಞಾನ ಅವ್ರಿಗೆಲ್ಲೂ ಹೋಗ್ಬೇಕಲ್ಲ, ಅಜ್ಞಾನ ಹೋಗ್ಬೇಕು ಅವರಿಗೆ. ಅಜ್ಞಾನ ದುಃಖ ಭಯ ರೋಗ ಇದು ಹೋಗಬೇಕು. ಭಯ ಯಾವತ್ತೂ ಸಂಸಾರದಲ್ಲಿ ಭಯ ಇದ್ದೇ ಇರುತ್ತೆ, ಅಜ್ಞಾನ ಇದ್ದೇ ಇರುತ್ತೆ, ದುಃಖ ಇದ್ದೇ ಇರುತ್ತೆ. ಇದು ಹೋಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಅವ್ರ ಕೈ ಇಟ್ಟರು ಅದು ಆಗತ್ತಂತ ಆಚಾರ್ಯರು ತಮ್ಮ ಮಾತು ಕೊಟ್ಟಿದ್ದ. ಆಚಾರ್ಯರಿದು ತಂತ್ರಸಾರ ಸಂಗ್ರಹ, ಅವರು ಸ್ವವಾಕ್ಯ ಅಲ್ಲ, ತಂತ್ರ ಗ್ರಂಥಗಳಲ್ಲಿ ಇರುವಂತದ್ದು ಸಾರವನ್ನೇ ಆಚಾರ್ಯರು ಕೊಟ್ಟಿದ್ದಾರೆ. ಸೊ ಹೀಗೆ ಈ ಮಂತ್ರ ಆಗತ್ತೆ ಅಂತ ಒಂದು ಇಡೀ ಒಂದು ಶ್ಲೋಕದಲ್ಲೇ ಅವ್ರು 4 ಲೈನ್ ಶ್ಲೋಕದಲ್ಲೇ ಕೊಟ್ಟು ಬಿಟ್ಟು ಆಮೇಲೆ ಕೆಲವು ತುಂಬಾ ಒಂದು ಉಗ್ರವಾದ ಪರಾಧದಿಂದ ರೋಗ ರುಜಿನ ಏನಾದ್ರು ಇದ್ರೆ ಅದಕ್ಕೆ ಆ ಒಂದು ಅಮೃತ ಬಳ್ಳಿ ಅಂತಾನೆ ಇದೆ ಅಂತ ವಿಶೇಷವಾಗಿದೆ. ಏನ್ ಬಳ್ಳಿ ಅಂತ ಗೊತ್ತಿಲ್ಲ ನನ್ಗೆ. ಅದು ಬಂದು ಈ ಚಂದ್ರನ ಕಿರಣದಿಂದ ಆ ಒಂದು ಗಿಡ ಮೂಲಿಗೆಗೆ ಒಂದು ವಿಶೇಷ ಪುಷ್ಟಿ ಬರತ್ತಂತ. ಆ ಪರ್ಟಿಕ್ಯುಲರ್ ಅಮೃತ ಬಳ್ಳಿ ಅಂತಾನೆ ಅದಕ್ಕೆ ಕರೀತಾರಂತ. ಆ ಗಿಡ ಮೂಲಿಗೆ ಆ ಗಿಡದ ಸಮಿತ್ತಿನಿಂದ ಹೋಮ ಮಾಡಿಸೋದು, ಹೋಮ ಮಾಡಿ ಆವಾಗ ಹೋಮ ಮಾಡಿ ಈ ಮಂತ್ರನ್ನೇ ಆವೃತ್ತಿ ಮಾಡೋದು. 72,000 ಬೃಹತಿ ಸಹಸ್ರ ರೂಪಗಳು ಇದೆಲ್ಲ ಇಟ್ಟುಕೊಂಡು ಇದನ್ನೇ ಆವೃತ್ತಿ ಮಾಡೋದು. ಆವೃತ್ತಿ ಮಾಡಿ ಆ ಯಾರಿಗೆ ಗುಣವಾಗಬೇಕು ಅಂತ ಅನ್ಕೊಂಡಿದ್ದವರು ಅವ್ರ ಪರವಾಗಿ ಅವ್ರನ್ನ ಏನ್ ಮಾಡೋದು, ಅಥವಾ ಬಂದು ತುಂಬಾ ಜ್ವರ ರುಜಿನ ಅದೆಲ್ಲ ಇದ್ರೆ ಇದನ್ನ ಅನೇಕ ವಿಧದಿಂದ ಇದನ್ನ ಹೇಗೆಲ್ಲ ಮಾಡೋದು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. 2 ಶ್ಲೋಕದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ಸಮ್ ಟೈಮ್ಸ್ ಇದು ಯಾಕೆ ಕೊಟ್ಟಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಅಂದ್ರೆ ನಾವು ಈ ಕಾಲದಲ್ಲಿ ನಾವು ಅಮೃತ ಬಳ್ಳಿಯನ್ನ ಹುಡ್ಕೊಂಡು ಎಲ್ಲಿಂದ ಹೋಗೋದು, ಆ ತರ ಹೋಮ ಆ ತರ ವಿಧಿ ಮಾಡಿಕೊಂಡು ಮಾಡೋರು ಇರ್ತಾರ, ಅವ್ರಿಗೆ ಆ ಶಕ್ತಿ ಸಾಮರ್ಥ್ಯ ನಮ್ಗೆ ಏನು ಗೊತ್ತಿಲ್ಲ. ಸೊ ಅದು ಇದ್ದ ಕಾಲದಲ್ಲಿ ಅಂದ್ರೆ ಈ ಕಾಲದಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಾಲದಲ್ಲಿನೂ ಬರುತ್ತೆ ಅಂಬೋದಕ್ಕೆ ಅದು. ಈ ನಮ್ಮಂತ ಈ ಕಾಲದಲ್ಲಿ ಇರೋರಿಗೆ ಇದು ಸಿಂಪಲ್ ಈ ಏನು ಇಲ್ಲಿ ಕೊಟ್ಟಿರುವಂತ ಧನ್ವಂತರಿಯನ್ನ ಸ್ಮರಣೆ ಮಾಡಿ ಮಾಡೋದು, ಅದು ಹೇಗೆ ಮಾಡೋದು ಎಂಬುದು ದಾಸರು ಓಕೆ ಇದು ನಮ್ಗೆ ಅರ್ಹತೆ ಇದೆಯೋ ಅಧಿಕಾರ ಇದೆಯೋ ಎಲ್ಲೋ ಈ ಮಂತ್ರಗಳು ತಂತ್ರಸಾರ ಎಲ್ಲ ಮುಟ್ಲಕ್ಕೆ ಅಂತ ಹಾಗೆ ಏನಾದ್ರು ಸಂಶಯ ಬಂದ್ರೆ ದಾಸರು ಈ ಪದ್ಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ಪದ್ಯವನ್ನು ಹೇಳ್ತಾ ಈ ಪದ್ಯವೇ ನಮ್ಗೆ ಮಂತ್ರ ಆಗ್ಬಿಡುತ್ತೆ. ಈ ಮಂತ್ರವನ್ನು ಹೇಳ್ತಾ ಸುರುಚಿ ಸಾರ್ವರೀಕರೇನಿದೆ ಅಂತ ಇದನ್ನ ಚಿಂತನೆ ಸುರುಚಿ ಆಯ್ತು ಸಾರ್ವರೀಕ ಅದನ್ನ ನೆನಪು ಮಾಡಿಕೊಂಡು ನಾವು ಮಾಡಿದ ನಮ್ಮ ನಮ್ಮ ಲೆವೆಲ್ಲಿ ದೇವರು ನಿಶ್ಚಯವಾಗಿ ಅನುಗ್ರಹ ಮಾಡ್ತಾನೆ. ದಾಸರು ಕೊಟ್ಟಿದ್ದ ದಾಸರ ಮಾತನ್ನ ಅವನು ಉಳಿಸೇ ಉಳಿಸ್ತಾನೆ. ಸೊ ಇದಕ್ಕೆ ಈ ಪದ್ಯಕ್ಕೆ ವಿಶೇಷ ಅರ್ಥ ಬಂದು ನಮ್ಮ ದೇಹದಲ್ಲಿ ಇಟ್ ಇಸ್ ವೆರಿ ಸ್ಪೆಸಿಫಿಕ್. ನಮ್ಮ ದೇಹ ಆಯುಷ್ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೇದು. ಎಲ್ಲ ದೇಹದ ಮಾತ್ರ ಅಲ್ಲ, ನಮ್ಮ ನಮ್ಮ ಸಾಧನೆ ಆರೋಗ್ಯನು ಅದಕ್ಕೇನು ಇದಾಗುತ್ತೆ. ಸೊ ಸುರುಚಿ ಸಾರ್ವರೀಕರೆನಿಸಿ ಯಾವ ಯಾವ ರೂಪದಿಂದ ಇದಾನಂತ ಹೇಳ್ತಾ ಬರ್ತಾರೆ. ಇದು ನಾವು ವೆನ್ಸ್ಡೇ ಕಂಟಿನ್ಯೂ ಮಾಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣೆ ಮಸ್ತು.